ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ FM 89.6, ಕನಸುಗಳ ದಿಟ್ಟ ಹೆಜ್ಜೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ.
ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ವಿನಯ್ ಮುತ್ತಗಿ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು, ಮತ್ತು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ರವರು ನಮ್ಮ ಜೊತೆ ರೇಡಿಯೋ ಮಾನಸ ಸಂವಾದ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಅಂಗವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುಗರಿಗಾಗಿ ಕ್ಯಾನ್ಸರ್ ಬಗೆಗೆ ತಿಳಿಸಿಕೊಡಲಿದ್ದಾರೆ.
ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ. ಮನುಷ್ಯ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪ್ರಾಣಿ ಅಂತ ನಮಗೆ ಗೊತ್ತಿದೆ. ಆದರೂ ಸಹ ಮನುಷ್ಯ ಕೆಲವೊಂದು ಪ್ರಕೃತಿಯ ಸವಾಲುಗಳನ್ನು ಎದುರಿಸುತ್ತಾ ಬಂದಿದ್ದರೂ ಕೆಲವೊಂದು ಕಡೆ ಅವನಿಗೆ ಎಲ್ಲೋ ಒಂದು ಹಿಂದೇಟಾಗ್ತಾ ಇದೆ. ಹಲವಾರು ಕಾಯಿಲೆಗಳು ಜಗತ್ತನ್ನು ಕಾಡಿದಂತಹ ಕೆಲವು ಕಾಯಿಲೆಗಳು, ಉದಾಹರಣೆಗೆ ಸಿಡುಬಾಗಿರಬಹುದು, ಅಥವಾ ಟ್ಯೂಬರ್ಕ್ಯುಲೋಸಿಸ್, ಅಥವಾ ಲೆಪ್ರಸಿ, ಕುಷ್ಠರೋಗ, ಇಂಥದಕ್ಕೆಲ್ಲ ಒಳ್ಳೆಯ ಮದ್ದನ್ನು ಕಂಡಿಡಿದು ಅವುಗಳ ಮೇಲೆ ಜಯ ಸಾಧಿಸಿದರೂ ಸಹ ಕ್ಯಾನ್ಸರ್ ಅನ್ನುವ ಒಂದು ಭಯಾನಕ ಕಾಯಿಲೆಯಿಂದ ಜಗತ್ತು ನರಳುತ್ತಿರುವುದನ್ನು ನಾವೆಲ್ಲ ನೋಡಿದ್ದೀವಿ. 70ರ ದಶಕದಲ್ಲಿ ಹೇಳ ಹೆಸರಿಲ್ಲದಂತಿದ್ದ ಈ ಕಾಯಿಲೆ ನಂತರದ ದಿನಗಳಲ್ಲಿ ಕುಟುಂಬಗಳಲ್ಲಿ, ಸಂಬಂಧಿಕರಲ್ಲಿ, ನಮಗೆ ಪರಿಚಯ ಇರುವಂತಹವರು ಕ್ಯಾನ್ಸರ್ಗೆ ತುತ್ತಾಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಫೆಬ್ರವರಿ 4ನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ದಿನ ಎಲ್ಲರಿಗೂ ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಕೊಡಬೇಕು ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸಂಗತಿಯಾಗಿದೆ. ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮಗೆಲ್ಲರಿಗೂ ನೀಡಬೇಕು. ಏಕೆಂದರೆ ಕ್ಯಾನ್ಸರ್ ಅಂದಿದ ತಕ್ಷಣ ನಮಗೆ ಎಲ್ಲೋ ಒಂದು ಕಡೆ ಭಯ ಉಂಟಾಗುತ್ತೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಮುತ್ತಗಿ. ಇವರು ಹೆಸರಾಂತ ಕ್ಯಾನ್ಸರ್ ರೋಗ ತಜ್ಞರು. ಇವರು ಮೈಸೂರಿನ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
ಥ್ಯಾಂಕ್ ಯು ಮೇಡಮ್.
ಮೊದಲನೇದಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಾಬಬ್ಲಿ ನೀವು ಮೇಡಮ್ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಕ್ಯಾನ್ಸರ್ ಅಂತಕ್ಕಂಥದ್ದು ನಮ್ಮ ಮಾನವ ಕುಲಕ್ಕೆ ಏನಿದೆ ಒಂದು ಸವಾಲೇ ಸರಿ. ಆ್ಯಂಡ್ ಮೇಡಮ್ ಹೇಳಿರೋ ಹಾಗೆ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಪ್ರತಿ ವರ್ಷ ಫೆಬ್ರವರಿ 4ನ್ನು ವಿಶ್ವ ಕ್ಯಾನ್ಸರ್ ದಿನ ಅಂತ ಹೇಳಿ ಆಚರಿಸ್ತಾರೆ. ಆ್ಯಂಡ್ ಪ್ರತಿ ವರ್ಷ ನಾವು ಆಚರಣೆ ಮಾಡುವಾಗ ಅದಕ್ಕೆ ಅದರದೇ ಆದ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಒಂದು ಧ್ಯೇಯೋಕ್ತಿ ಜೊತೆಗೆ ನಾವು ಅದರ ಮುಂದಿನ ಒಂದು ವರ್ಷಕ್ಕೆ ನಾವು ಏನು ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಷನನ್ನು ಇಟ್ಕೊಂಡು ಕೆಲಸ ಮಾಡಲಾಗತ್ತೆ. ಈ ಬಾರಿಯ ವಿಶ್ವ ಕ್ಯಾನ್ಸರ್ ದಿನದ ಫೆಬ್ರವರಿ 4, 2023ರ ಧ್ಯೇಯೋಕ್ತಿ ಏನಪ್ಪ ಅಂತಂದರೆ ಕ್ಲೋಸ್ ದ ಕೇರ್ ಗ್ಯಾಪ್. ಅಂದರೆ ಈಗ ಕ್ಯಾನ್ಸರ್ ಇದೆ ಅಂದ ತಕ್ಷಣ ಕ್ಯಾನ್ಸರ್ಗೆ ಅದರದೇ ಆದ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ, ಬಟ್ ಈ ಅವೈಲೇಬಲ್ ಇರುವಂತಹ ಟ್ರೀಟ್ಮೆಂಟ್ಗಳು ಜನಸಾಮಾನ್ಯರನ್ನು ಎಷ್ಟರ ಮಟ್ಟಿಗೆ ಮುಟ್ತಾ ಇದೆ, ಎಲ್ಲಿ ಗ್ಯಾಪ್ಗಳಿದೆ ಅಥವಾ ಎಲ್ಲಿ ಲೋಪದೋಷಗಳಿದೆ, ಅದನ್ನು ಹೇಗೆ ಸರಿಪಡಿಸ್ಬೋದು, ಎಲ್ಲ ಕ್ಯಾನ್ಸರ್ ಬಾಧಿತರಿಗೂ ಈ ಸೌಲಭ್ಯಗಳು ಎಷ್ಟರ ಮಟ್ಟಿಗೆ ಮುಟ್ತಾ ಇದೆ ಅನ್ನೋದ್ರ ಮೇಲೆ ನಾವು ಮುಂದಿನ ಒಂದು ವರ್ಷಕ್ಕೆ ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಆ ಧ್ಯೇಯೋಕ್ತಿ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ಆ ನಿಟ್ಟಿನಲ್ಲಿ ಪ್ರಾಬಬ್ಲಿ ಈ ವಿಡಿಯೋ ಅಥವಾ ಈ ವಿಡಿಯೋ ಏನಿದೆ ತುಂಬ ಸೂಕ್ತ ಅಂತ ಅನಿಸುತ್ತೆ ಮ್ಯಾಮ್. ಈ ಮುಂದಿನ 20 ನಿಮಿಷ ನಾವೇನು ಮಾತಾಡ್ತಾ ಇದ್ದೀವಿ ಇದನ್ನು ನೋಡುವಂಥ ಎಲ್ಲ ವೀಕ್ಷಕರಿಗೂ ಪ್ರಾಬಬ್ಲಿ ಇದರ ಅರಿವು ಇನ್ನಷ್ಟು ಆಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಕೂಡ.
ಈಗ ಕ್ಯಾನ್ಸರ್ನ ಒಂದು ಪಕ್ಷಿ ನೋಟ ಅಂದರೆ ಕ್ಯಾನ್ಸರ್ ಅಂದ್ರೇನು, ಅದು ಏನಕ್ಕೆ ಬರುತ್ತೆ, ಅದರ ಗುಣಲಕ್ಷಣಗಳೇನು, ಇದರ ಬಗ್ಗೆ ವೀಕ್ಷಕರಿಗೆ ಕೆಲವೊಂದು ಮಾಹಿತಿಗಳನ್ನು ನಾವು ನೀಡಬೇಕು. ಹಾಗಾಗಿ ಮೊದಲನೇದಾಗಿ ಕ್ಯಾನ್ಸರ್ ಅಂದರೆ ಅದನ್ನು ಯಾವ ರೀತಿ ನೀವು ಡಿಸ್ಕ್ರೈಬ್ ಮಾಡ್ತೀರಾ, ಕ್ಯಾನ್ಸರ್ ಅಂದರೆ ಏನು ಜನಸಾಮಾನ್ಯರ ಒಂದು ದೃಷ್ಟಿಯಲ್ಲಿ?
ರೈಟ್ ಮ್ಯಾಮ್. ಈಗ ಕ್ಯಾನ್ಸರ್ ಅಂತಕ್ಕಂಥದ್ದು ಹೋಗೋದಕ್ಕಿಂತ ಮುಂಚೆ ಈ ಮಾನವನ ದೇಹ ಅಂತಕ್ಕಂಥದ್ದು ಜೀವಕೋಶಗಳಿಂದ ಆಗಿರುವಂಥದ್ದು. ಈ ಜೀವಕೋಶಗಳ ಸಮೂಹಗಳೇನಿದೆ, ಪ್ರತಿಯೊಂದು ಜೀವಕೋಶಗಳ ಸಮೂಹಗಳು ಒಂದೊಂದು ಕೆಲಸ ಮಾಡಲಿಕ್ಕೆ ಆರ್ಗನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಪ್ರಾಬ್ಲಿ ನೀವು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಲಿವರ್ ಅಂತ ತೊಗೊಳ್ಳೋಣ. ಲಿವರಲ್ಲಿ ಕೆಲಸ ಮಾಡುವಂತಹ ಜೀವಕೋಶಗಳ ಸಮೂಹ ಏನಿದೆ ಅದು ಲಿವರ್ಗೆ ಏನು ಬೇಕೋ ಆ ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಹೇಳಿ ನಿಯಮಿತವಾಗಿ ರೂಪರೇಖೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರತ್ತೆ. ಈ ಲಿವರಲ್ಲಿರುವಂತಹ ಜೀವಕೋಶಗಳು ಅಥವಾ ಮಾನವನ ಯಾವುದೇ ಜೀವಕೋಶಗಳಿಗೆ ಯಾವ ರೀತಿಯಾಗಿ ನಿಯಮಿತವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ವರ್ಣತಂತುಗಳಿಂದ ಸಿಗ್ನಲ್ಗಳು ಬರ್ತಾ ಇರತ್ತೆ, ಕ್ರೋಮೋಸೋಮಲ್ ಸಿಗ್ನಲ್ಸ್ ಇರುತ್ತೆ. ಒಂದು ಜೀವಕೋಶ ನಿಯಮಿತವಾಗಿ ಇಷ್ಟೇ ಪ್ರಮಾಣದ ಕೆಲಸವನ್ನು ಮಾಡಬೇಕು, ಅದಾದಮೇಲೆ ಅದು ಡೆತ್ ಆಗಬೇಕು, ಅಪೋಪ್ಟೋಸಿಸ್ ಆಗಬೇಕು ಅಥವಾ ನೆಕ್ರೋಸಿಸ್ ಆಗಬೇಕು, ಈ ಥರದ್ದು. ಇಟ್ ಹ್ಯಾಸ್ ಟು ಎಂಡ್ ಇಟ್ಸ್ ಲೈಫ್ ಅಂತ ಒಂದು ಸೆಲ್ ಸೈಕಲ್ ಅಂತ ಹೇಳಿ ಕರಿತೀವಿ. ಒಂದು ಸೆಲ್ ಸೈಕಲ್ ಅಂದರೆ ಒಂದು ಸೈಕಲ್ಲಿರುವಂತಹ ಜೀವಕೋಶ ಆ ಸೆಲ್ ಸೈಕಲ್ ಅಥವಾ ತನಗೆ ನಿಗದಿಪಡಿಸಲ್ಪಟ್ಟಂತಹ ಕಾರ್ಯವನ್ನು ಮುಗಿಸಿದ ಮೇಲೆ ಇಟ್ ಹ್ಯಾಸ್ ಟು ಕಮ್ ಔಟ್ ಆಫ್ ದ ಸೆಲ್ ಸೈಕಲ್. ಈ ಈ ಒಂದು ನಿಯಮಿತವಾದ ಪ್ರಕ್ರಿಯೆ ಏನಿದೆ ಅದಕ್ಕೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳಿಂದ ನಿಯಮಿತವಾಗಿ ಸಿಗ್ನಲ್ಗಳು ಬರ್ತಾ ಇರಬೇಕಾಗ್ತಾ ಇರುತ್ತೆ. ಈ ಕ್ಯಾನ್ಸರ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ವರ್ಣತಂತುಗಳಿಂದ ಜೀವಕೋಶಗಳಿಗೆ ಬರುವಂತಹ ಸಿಗ್ನಲ್ಗಳೇನಿದೆ ಅದು ತಪ್ಪಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಜೀವಕೋಶ ಅದನ್ನು ಸೆನ್ಸ್ ಮಾಡೋದೇ ಇಲ್ಲ, ಎಲ್ಲಿ ಅದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಮರೆತು ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಸಿಗ್ನಲ್ಗಳು ಈ ರೀತಿ ಸಿಗ್ನಲ್ಗಳು ತಪ್ಪಿ ಹೋಗಿರುವಂತಹ ಜೀವಕೋಶಗಳು ತನ್ನದೇ ದಾಟಿಯಲ್ಲಿ ಅಥವಾ ತನ್ನದೇ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈ ರೀತಿ ಕೆಲಸ ಮಾಡುವಂತಹ ಜೀವಕೋಶಗಳ ಸಮೂಹ ಏನಾಗುತ್ತೆ ಒಂದು ಕ್ಯಾನ್ಸರಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಗಂಟಿನ ಮಾದರಿನಲ್ಲಾಗಿರ್ಬೋದು ಅಥವಾ ಹುಣ್ಣಿನ ಮಾದರಿನಲ್ಲಾದರೂ ಆಗಿರ್ಬೋದು.
ಈ ಕೌಡ್ರಿ ಎನ್ನುವ ಒಬ್ಬ ವಿಜ್ಞಾನಿಯ ಪ್ರಕಾರ ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತಂತಾರೆ, ಅಂದರೆ ಜೀವಕೋಶಗಳಿಗೆ ಒಂಥರ ಹುಚ್ಚಿಡಿಯತ್ತರದು, ಅಂದರೆ ಅವು ಸರಿಯಾಗಿ ತಾವೇನು ಕೆಲಸ ಮಾಡಬೇಕು ಅದನ್ನು ಮಾಡದೆ ಪ್ರಚೋದನೆ ಇಲ್ಲದೆ ಹೋದರೂ ಸಹ ಪ್ರತಿಕ್ರಿಯೆಯನ್ನು ತೋರಿಸುವಂಥ ಕೆಲಸನ ಮಾಡುತ್ತೆ ಅಂತೇಳಿ. ಕ್ಯಾನ್ಸರ್ನ ಗುಣಲಕ್ಷಣಗಳೇನು, ನಾವು ಯಾವ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಅವನ ಆರೋಗ್ಯದಲ್ಲಿ ಏರುಪೇರಾಯಿತು, ಅವನಿಗೆ ಕ್ಯಾನ್ಸರ್ ಇದೆ ಬಂದಿದೆ ಅಂತ ಒಂದು ತಿಳ್ಕೊಳ್ಬೇಕಾದ್ರೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ. ಹಾಗಾಗಿ ಜನರಲ್ ಆಗಿ ಕೆಲವೊಂದು ಕ್ಯಾನ್ಸರ್ಗಳ ಸಿಂಪ್ಟಮ್ಸ್ಗಳ ಬಗ್ಗೆ ತಾವೇನಾದ್ರು ಹೇಳಿ?
ಮೇಡಮ್, ನಾನು ಇವಾಗಲೇ ಹೇಳಿದೆ ನಿಮಗೆ, ಕ್ಯಾನ್ಸರ್ ಅಂತಕ್ಕಂಥದ್ದು ಈ ಜೀವಕೋಶಗಳ ಸಮೂಹ ಏನಿದೆ ಅದು ಗಂಟಿನ ಮಾದರಿನಲ್ಲಾಗಿರ್ಬೋದು ಅಥವಾ ಒಂದು ಹುಣ್ಣಿನ ಮಾದರಿನಲ್ಲಾದರೂ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವು ಪ್ರಕಾರದ ಕ್ಯಾನ್ಸರ್ಗಳು ಗಂಟುಗಳಾಗಿ ಕಾಣಿಸ್ಕೊಂಡ್ರೆ ಕೆಲವು ಪ್ರಕಾರದ ಕ್ಯಾನ್ಸರ್ಗಳು ಹುಣ್ಣುಗಳಾಗಿ ಕಾಣಿಸ್ಕೊಳ್ಬೋದು. ನಾವು ಸರ್ವೇ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥ ಸ್ತನದ ಕ್ಯಾನ್ಸರ್ ಅದು ಗಂಟಿನ ಮಾದರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಗಂಡಸರಲ್ಲಿ ಅಥವಾ ಸ್ಪೆಷಲಿ ನಮ್ಮ ತಂಬಾಕು ಸೇವನೆ ಮಾಡುವಂತಹ ಜನಸಾಮಾನ್ಯರಲ್ಲಿ ಕಾಣಿಸ್ಕೊಳ್ಳುವಂತಹ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ಏನಿದೆ ಅದು ಹುಣ್ಣಿನ ಮಾದರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಕ್ಯಾನ್ಸರ್ ಯಾವ ಭಾಗಕ್ಕೆ ಸೀಮಿತವಾಗಿರುತ್ತೋ ಆ ಭಾಗದ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗ್ಬೋದು. ಈಗ ನಾನು ಯಾವುದೇ ರೀತಿಯ ಹುಣ್ಣಾಗಿರ್ಬೋದು, ಯಾವುದೇ ರೀತಿಯಾದ ಗಂಟಾಗಿರ್ಬೋದು, ಅದು ಕಾಣಿಸ್ಕೊಂಡು ನಿಯಮಿತವಾಗಿ ಗಾತ್ರದಲ್ಲಿ ಬದಲಾವಣೆ ಆಗ್ತಾ ಇದ್ದರೆ ಅಥವಾ ನೋವು ಕಾಣಿಸ್ಕೊಳ್ಳದೇ ಇದ್ದರೆ, ನೋವು ಕಾಣಿಸ್ಕೊಳ್ಳದೇ ಇದ್ದು ಬೆಳವಣಿಗೆ ಆಗ್ತಾ ಇದ್ದು ಕೊನೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದರೆ, ಈ ರೀತಿಯ ಎಲ್ಲ ಸಮಸ್ಯೆಗಳು ಕ್ಯಾನ್ಸರ್ನ ಗುಮಾನಿಯನ್ನು ಹೊಂದಿರುತ್ತೆ. ಆ ಥರದ ಯಾವುದೇ ಗಂಟುಗಳು ಹುಣ್ಣುಗಳು ಕಾಣಿಸ್ಕೊಂಡಾಗ ಜನಸಾಮಾನ್ಯರು ಅವರ ಡಾಕ್ಟರ್ಗಳನ್ನು ಸಂಪರ್ಕ ಮಾಡಿ ಅದು ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ.
ಸರ್, ಈ ಗುಣಲಕ್ಷಣಗಳ ಜೊತೆಯಲ್ಲಿ ಸಾಮಾನ್ಯವಾಗಿ ಈ ಥರ ಕ್ರಾನಿಕ್ ಡಿಸೀಸ್ ಅಂತ ನಾವೇನಂತೀವಿ, ಅಂಥ ಸಂದರ್ಭದಲ್ಲಿ ತೂಕದಲ್ಲಿ ಬಹಳ ಗಣನೀಯವಾದ ಒಂದು ಇಳಿಕೆ ಆಗುತ್ತೆ. ಇದು ಎಲ್ಲ ಕ್ಯಾನ್ಸರ್ಗಳಿಗೂ ಕಂಡು ಬರುವಂಥ ಕೆಲವೊಂದು ಗುಣಲಕ್ಷಣ. ಇದು ಒಂದೊಂದು ಪರ್ಟಿಕ್ಯುಲರ್ ತಗೊಂಡ್ರೆ ನಮಗೆ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡ್ತೀವಿ. ಇನ್ ಜನರಲ್ ಕ್ಯಾನ್ಸರ್ ಇದ್ದಾಗ ಆ ವ್ಯಕ್ತಿಯಲ್ಲಿ ಯಾವ ರೀತಿಯ ಒಂದು ಆರೋಗ್ಯದ ಏರುಪೇರು ಆಗಬಹುದು?
ಈಗ ನೀವೇ ಹೇಳಿರೋ ಹಾಗೆ ಮ್ಯಾಮ್, ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲೂ ಈ ತೂಕ ಕಡಿಮೆ ಆಗುವಂಥದ್ದು ಅಥವಾ ಊಟ ಮಾಡುವಾಗ ಇಚ್ಛೆ ಇಲ್ಲದೇ ಇರುವಂಥದ್ದು ದಿಸ್ ಇಸ್ ವೆರಿ ಕಾಮನ್. ಏನಾಗುತ್ತೆ, ನಾನು ಆವಾಗಲೇ ಹೇಳ್ದಂಗೆ ಈ ಜೀವಕೋಶಗಳ ಸಮೂಹ ಏನಿದೆ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡ್ತಾ ಇರತ್ತೆ. ಆ ರಾಸಾಯನಿಕಗಳು ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲಿ ಕ್ಯಾನ್ಸರ್ ಕೆಕ್ಸಿಯಾ ಅಂತಕ್ಕಂತಹ ಸ್ಟೇಟನ್ನು ಉತ್ಪತ್ತಿ ಮಾಡುತ್ತೆ. ಅಲ್ಲೇನಾಗುತ್ತೆ, ಕನ್ಸಂಪ್ಷನ್ ತುಂಬ ಆಗಿಬಿಟ್ಟಿರುತ್ತೆ. ಅಂದರೆ ಕ್ಯಾನ್ಸರ್ ಸೆಲ್ಗಳು ಅನ್ಲಿಮಿಟೆಡ್ ಆಗಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಕನ್ಸಂಪ್ಷನ್ ತುಂಬ ಇರುತ್ತೆ, ರಿಕ್ವೈರ್ಮೆಂಟ್ ಈಸ್ ಮೋರ್. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಾವು ತೊಗೊಳ್ಳುವಂಥ ಆಹಾರದಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ, ನ್ಯೂಟ್ರಿಷನಲ್ ಅಬ್ನಾರ್ಮಿಟೀಸ್ ಶುರುವಾಗುತ್ತೆ. ಸೊ ಹಾಗಾಗಿ ಕ್ಯಾನ್ಸರ್ ಕೆಕೆಕ್ಸಿ ಅಂತಕ್ಕಂಥದ್ದು ಇಟ್ಸ್ ಅ ಸ್ಟೇಟ್ ವಿಚ್ ಇಸ್ ಸೀನ್ ಇನ್ ಆಲ್ಮೋಸ್ಟ್ ಆಲ್ ದ ಕ್ಯಾನ್ಸರ್ ಪೇಷಂಟ್ಸ್. ಸೊ ಹಾಗಾಗಿ ತೂಕ ಕಡಿಮೆ ಆಗುವಂಥದ್ದು, ಊಟ ಮಾಡೋದಕ್ಕೆ ಇಚ್ಛೆ ಇಲ್ಲದೇ ಇರುವಂಥದ್ದು ಕೂಡ ಎಲ್ಲ ಕ್ಯಾನ್ಸರ್ನ ಒಂದು ಸಾಮಾನ್ಯ ಗುಣಲಕ್ಷಣ ಆಗಿರುತ್ತೆ.
ಸರಿ, ಈಗ ನಮ್ಮ ಭಾರತ ದೇಶದನ್ನು ನೋಡೋದಾದರೆ ಸಾಮಾನ್ಯ ಎಲ್ಲ ಅಂಕಿಅಂಶಗಳು ನಾವು ತಗೊಂಡ್ರೆ ಎಲ್ಲ ವೆಸ್ಟರ್ನ್ದು ನಮ್ಮಲ್ಲಿ ಸರಿಯಾಗಿ ಹೇಳಬೇಕು ಅಂತಂದರೆ ಯಾವುದೇ ಒಂದು ಕ್ಯಾನ್ಸರ್ಗೆ ಕರೆಕ್ಟಾಗಲಿಲ್ಲ. ನಮ್ಮ ಭಾರತನ ನೋಡೋದಾದರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕ್ಯಾನ್ಸರ್ಗಳ್ಯಾವುವು? ಮತ್ತು ಇದರದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳು ಏನು ಅನ್ನೋದನ್ನ ಸ್ವಲ್ಪ.
ಈಗ ಸಾಮಾನ್ಯ ಕ್ಯಾನ್ಸರ್ಗಳು ಅಂದರೆ ಭಾರತದ ಮಟ್ಟಿಗೆ ಕಾಣಿಸಿಕೊಳ್ಳುವಂತಹ ಸಾಮಾನ್ಯ ಕ್ಯಾನ್ಸರ್ಗಳು, ಗಂಡಸರು ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಒಟ್ಟಾಗಿ ನೋಡಿದಾಗ ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಲಂಗ್ ಕ್ಯಾನ್ಸರ್ ಅಂತ ಏನು ಕರಿತೀವಿ, ದಟ್ ಈಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ವೆನ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಪುಟ್ ಟುಗೆದರ್. ಗಂಡಸರಲ್ಲಿ ಬರೀ ನಾವು ಗಂಡಸರಲ್ಲೇ ನೋಡೋದಾದರೆ ಅಗೇನ್ ಶ್ವಾಸಕೋಶದ ಕ್ಯಾನ್ಸರ್ ಗಂಡಸರಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಆಗಿರುತ್ತೆ. ಅದಾದ ಮೇಲೆ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್, ಅದಾದ ಮೇಲೆ ಅನ್ನನಾಳ ಜಠರ ಮತ್ತು ಗುದದ್ವಾರದ ಕ್ಯಾನ್ಸರ್ಗಳು, ಮತ್ತು ಅದಾದಮೇಲೆ ರಕ್ತ ಸಂಬಂಧಿ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳುತ್ತೆ. ಹೆಂಗಸರಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ಗಳಲ್ಲಿ ಸ್ತನ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಭಾರತದ ಮಟ್ಟಿಗೆ. ಅದಾದ ಮೇಲೆ ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ನೋಡುವಂಥ ಕ್ಯಾನ್ಸರ್ ಆಗಿರುತ್ತೆ.
ಸರ್, ಈಗ ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್, ಈಗ ಕೆಲವು ಸಲ ವಯಸ್ಸಾದಂಗೆ ಆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಆಗುತ್ತೆ ಸಾಮಾನ್ಯವಾಗಿ, ಅದೇನಾದರೂ ಕ್ಯಾನ್ಸರ್ ರೂಪನ ಪಡೆಯಬಹುದಾ? ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದ್ದವ್ರಿಗೆ ಏನಾದರೂ ಒಂದು ಅವರೊಂದು ಪ್ರಿಕಾಷನ್, ಈಗ ಎನ್ಲಾರ್ಜ್ ಆಗಿದೆ ಅಂತ ಹೇಳಿರ್ತಾರೆ, ಆಗ ಅವ್ರ ಬಗ್ಗೆ ಅದ್ರ ಬಗ್ಗೆ ಅವರು ಸ್ವಲ್ಪ ಗಮನ ವಹಿಸಬೇಕಾ ಏನು?
ಈಗ ಏನಾಗುತ್ತೆ ಮ್ಯಾಮ್, ಪ್ರಾಸ್ಟೇಟ್ ಅಂತಕ್ಕಂಥದ್ದು ಗಂಡ್ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಾಮಾನ್ಯವಾದ ಗ್ರಂಥಿ. ಮೂತ್ರ ಚೀಲದ ಕೆಳಗಡೆ ಒಂದು ತ್ರಿಭುಜಾಕಾರದಲ್ಲಿರುವಂತಹ ಸ್ಮಾಲ್ ಗ್ಲ್ಯಾಂಡ್ ಪ್ರಾಸ್ಟೇಟ್ ಅಂತಕ್ಕಂಥದ್ದು. ಇದು ಏನಾಗುತ್ತೆ, ಗಂಡಸರಲ್ಲಿ ಉತ್ಪತ್ತಿಯಾಗುವ ಟೆಸ್ಟೋಸ್ಟಿರೋನ್ ಅಂತಕ್ಕಂತಹ ಹಾರ್ಮೋನಿಂದಾಗಿ ಈ ಪ್ರಾಸ್ಟೇಟ್ ಅಂತಕ್ಕಂಥದ್ದು ಎನ್ಲಾರ್ಜ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ನೋಡೋ ಹಾಗೆ 70 ವರ್ಷ ಮೇಲ್ಪಟ್ಟ ಗಂಡಸರಲ್ಲಿ ಇದು ಸಾಮಾನ್ಯವಾಗಿ ಎನ್ಲಾರ್ಜ್ ಆಗಬಹುದು. ಅದನ್ನು ನಾವು ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಟ್ರೋಫಿ ಅಂತ ಹೇಳಿ ಕರಿತೀವಿ. ಅದು ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಕೆಲವು ಪ್ರಕರಣಗಳಲ್ಲಿ ಕ್ಯಾನ್ಸರ್ ಆಗಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಾವು ತುಂಬ ಸುಲಭವಾಗಿ ಒಂದು ರಕ್ತ ಪರೀಕ್ಷೆಯಲ್ಲಿ ಅಥವಾ ಸೀರಮ್ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಅಂತ ಹೇಳಿ ಕರಿತೀವಿ, PSA ಅಂತ ಹೇಳಿ ಸಿಂಪಲ್ ಆಗಿ ಹೇಳೋದಾದರೆ, ಅದನ್ನು ಬ್ಲಡ್ಡಲ್ಲಿ ಮಾಡೋದ್ರಿಂದ, ಅದನ್ನು ನಿಯಮಿತವಾಗಿ ಪರೀಕ್ಷೆ ಮಾಡೋದ್ರಿಂದ ಪ್ರಾಸ್ಟೆಟಿಕ್ ಎನ್ಲಾರ್ಜ್ಮೆಂಟ್ ಇದೆಯಾ, ಇದ್ದರೆ ಅದು ಕ್ಯಾನ್ಸರ್ ಆಗಿ ಬದಲಾವಣೆ ಆಗಿದೆಯಾ ಅಂತಕ್ಕಂಥದ್ರ ಒಂದು ಅಂದಾಜನ್ನು ಮಾಡಬಹುದು. ಅದರ ಮೇಲೆ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿ ಅದು ಹೌದು ಅಲ್ವ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೋದು. ಸೊ ನನಗೇನಿಸುತ್ತೆ, 70 ದಾಟಿರುವಂಥ ಎಲ್ಲ ಗಂಡಸರು ಕೂಡ ನಿಯಮಿತವಾಗಿ ಸೀರಮ್ PSA ಅನ್ನುವಂಥ ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಪ್ರಾಸ್ಟೇಟ್ನ ಯಾವ ಪ್ರಮಾಣದಲ್ಲಿದೆ ಅಥವಾ ಅದು ಬಿನೈನ್ ಆಗಿದೆಯಾ ಅಥವಾ ಮ್ಯಾಲಿಗ್ನೆಂಟ್ ಆಗಿದೆಯಾ ಅನ್ನೋದ್ರ ಒಂದು ಅಂದಾಜನ್ನು ಗಣಿಸ್ಬೋದು ಅಂತ ನಂಗೆ ಅನಿಸುತ್ತೆ.
ಸರ್, ಈಗ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಭಾರತ ಅಂತ ನಾವು ತಗೊಂಡಿದ್ರೆ ಅದರ ಒಂದು ಚಿತ್ರಣನ ನೀವು ಕೊಡೋಕ್ಕಾಗುತ್ತಾ? ಮೊದಲು ಹೇಗಿತ್ತು, ಈಗ ಏನಿದೆ, ಯಾವ ಥರ ಜನಕ್ಕೆ ಈ ಒಂದು ತಿಳುವಳಿಕೆ ಬಂದು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಬಿಕಾಸ್ ಆಫ್ ನಮ್ಮ ಒಂದು ಹವ್ಯಾಸ ಆಗ್ಬೋದು, ಜೀವನ ಶೈಲಿ ಆಗ್ಬೋದು, ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಆಗಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಿದೆಯಾ,
ಅದು ಯಾವ ಥರ? ಇದನ್ನ ಲಾಜಿಕಲಿ ಮಾತಾಡೋದಾದ್ರೆ, ಪ್ರಾಬಬ್ಲಿ ನಾನು ದಶಕದ ಮುಂಚೆ ಹೋಗಿ ಮಾತಾಡೋದಾದ್ರೆ, ಆಗ ಇದು ಕ್ಯಾನ್ಸರೇ ಅಂತಕ್ಕಂಥದ್ದನ್ನು ಗುರುತಿಸುವಂತಹ ಪ್ರಮಾಣಗಳು ಕಡಿಮೆ ಇತ್ತು ನಮ್ಮಲ್ಲಿ. ಸೊ ಯಾವುದೋ ಹುಣ್ಣಿತ್ತು, ಅದು ಹುಣ್ಣು ಬೆಳೀತಾ ಹೋಯಿತು, ಕೊಳೀತಾ ಹೋಯಿತು, ಹುಳಗಳು ಬಿತ್ತು, ಹಾಗೆ ಸತ್ತೋಗ್ಬಿಟ್ರು, ಈ ಥರದ್ದು ಇನ್ಸಿಡೆನ್ಸ್ಗಳನ್ನ ತುಂಬ ಕೇಳಿರ್ತೀವಿ ನಾವು. ನಮಗೆ ಆಗ ಅದು ಹೌದು, ಅದು ಕ್ಯಾನ್ಸರ್, ಇದು ಗುರುತಾಗಿದೆ, ಇದನ್ನು ಈ ವೈದ್ಯರ ಹತ್ರ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತಕ್ಕಂತಹ ಸಾಮಾನ್ಯ ಜ್ಞಾನ ಇರಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಪ್ರಾಬಬ್ಲಿ ಆಗ ಈ ದಶಕದ ಈಚೆಗೇನಾಗಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ಬೆಳೆದಿದೆ. ಅದನ್ನು ಮೊದಲ ಹಂತಗಳಲ್ಲಿ ಪತ್ತೆ ಮಾಡುವಂತಹ ಸೂಕ್ತ ಪದ್ಧತಿಗಳಿದೆ. ಸೊ ಹಾಗಾಗಿ ಈ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಅವೈಲೇಬಲ್ ಇರೋದ್ರಿಂದ ಮತ್ತು ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರೋದ್ರಿಂದ ಈಗ ನಾವೇ ಇಷ್ಟೊಂದು ಮಾತಾಡ್ತಾ ಇರುವಾಗ ಯಾವುದೇ ರೀತಿಯ ಗಂಟು ಕಾಣಿಸ್ಕೊಂಡಾಗ ಅಥವಾ ಹುಣ್ಣು ಕಾಣಿಸ್ಕೊಂಡಾಗ ವೈದ್ಯರನ್ನು ಸಂಪರ್ಕ ಪಡುವಂತಹ ಪ್ರಮಾಣ ಏನಿದೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಪ್ಯಾರಲಿ ಈಗ ಎಲ್ಲ ಜನಸಂಖ್ಯೆ ಬೆಳೀತಾ ಹೋದಂಗೆ ಪ್ರಾಬ್ಲಿ ಅದರೊಟ್ಟಿಗೆ ಕಾಯಿಲೆಗಳು ಕೂಡ ಬೆಳೆದಿದೆ ಅಂತಕ್ಕಂಥದ್ದು ಹೇಳ್ಬೋದು. ಸೊ ಪ್ರಾಬಬ್ಲಿ ಹೇಳೋದಾದರೆ, ಒಂದು ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಿದೆ, ಹೌದು, ಅದರಿಂದಾಗಿ ಆಗುವಂತಹ ಸಾವು ನೋವುಗಳು ಜಾಸ್ತಿ ಆಗಿದೆ, ಜೊತೆಗೆ ಚಿಕಿತ್ಸಾ ಪದ್ಧತಿಗಳು ಬೆಳೆದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅದನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕ್ಬೋದು, ಎಷ್ಟರ ಮಟ್ಟಿಗೆ ಫಲಕಾರಿಯಾಗಿ ಚಿಕಿತ್ಸೆ ನೀಡಬಹುದು ಅನ್ನೋದ್ರ ಮಟ್ಟಿಗೆ ಕೂಡ ಬೆಳವಣಿಗೆಗಳಾಗಿದೆ ಅಂತ ಹೇಳ್ಬೋದು ಮೇಡಮ್.
ಸರ್, ಈ ನಿಟ್ಟಿನಲ್ಲಿ ಈಗ ನಾವು ಪಾಶ್ಚಿಮಾತ್ಯರಿಗೆ ಹೋಲಿಸಿದ್ರೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಅಥವಾ ಅರಿವಿದೆಯಲ್ಲ ಭಾರತೀಯರಲ್ಲಿ ತುಂಬ ಕಮ್ಮಿ. ಏಕೆಂತಂದರೆ ಈಗ ನೀವೇ ನೋಡ್ತೀರಾ, ನಿಮ್ಮ ಒಂದು ಹಾಸ್ಪಿಟಲ್ಗೆ ಬರೋಷ್ಟರಲ್ಲಿ ಒಂದು 4th stage ಲಾಸ್ಟ್ ಸ್ಟೇಜು ನೀವು ಏನು ಮಾಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿಲಿ ಬರ್ತಾರೆ, ಬಂದು ನಮಗೆ ವಾಸಿ ಮಾಡಿ ಅಂತಂತಾರೆ. ಹಾಗಾಗಿ ಒಂದು ಆರೋಗ್ಯದ ಬಗ್ಗೆ ಒಂದು ಅರಿವು ಬೇಕು ಜನಕ್ಕೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕಾಗುತ್ತಾ?
ಈಗ ನಾನು ಆವಾಗಲೇ ಹೇಳಿದೆ, ನಮ್ಮ ಸಿನಾರಿಯೋನಲ್ಲಿ ಅಥವಾ ನಾವು ನೋಡುವಂತಹ ಪೇಷಂಟ್ಸ್ಗಳಲ್ಲಿ ದ ಬಿಗ್ಗೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನೋವಿಲ್ಲ ಅಂತಂದರೆ ಯಾರು ಡಾಕ್ಟರ್ನ ಭೇಟಿ ಆಗೋದೇ ಇಲ್ಲ. ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹುಣ್ಣುಗಳಾಗಿರ್ಬೋದು ಅಥವಾ ಗಂಟುಗಳಾಗಿರ್ಬೋದು ಯೂಶ್ವಲಾಗಿ ನೋವುರಹಿತವಾಗಿರುತ್ತೆ. ನನಗೇನು ನೋವಿಲ್ವಲ್ಲ, ಏನೋ ಗಂಟು ಕಾಣಿಸ್ಕೊಂಡಿದೆ. ಸೊ ಎಲ್ಲಿವರೆಗೂ ನೋವು ಕಾಣಿಸ್ಕೊಳ್ಳುತ್ತೋ, ಎಲ್ಲಿವರೆಗೂ ಅವ್ರಿಗೆ ದೈನಂದಿನ ಚಟುವಟಿಕೆ ಮಾಡೋದಕ್ಕೆ ವ್ಯತ್ಯಾಸಗಳಾಗುತ್ತೋ, ಅಲ್ಲಿವರೆಗೂ ಅವರು ಡಾಕ್ಟರ್ನ ಭೇಟಿ ಆಗೋದೇ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ನಾವು ಜನರಲ್ಲಿ ಏನನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತಂದರೆ, ಈ ಥರದ್ದು ಯಾವುದೇ ಹುಣ್ಣುಗಳು ಗಂಟುಗಳು ಕಾಣಿಸ್ಕೊಂಡಾಗ ಅದನ್ನು ತುಂಬ ಮೊದಲ ಹಂತಗಳಲ್ಲಿ ಪತ್ತೆ ಮಾಡಿದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಕ್ಯಾನ್ಸರನ್ನು ಗುಣಪಡಿಸ್ಬೋದು. ಹಾಗಾಗಿ ಯಾವುದೇ ಗಂಟುಗಳಾಗಿರ್ಬೋದು, ನೋವಿಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ದೇ ವೈದ್ಯರನ್ನು ಸೂಕ್ತ ಸಮಯದಲ್ಲಿ ಭೇಟಿಯಾಗುವಂಥದ್ದು, ಅದನ್ನು ತುಂಬ ಮೊದಲ ಹಂತಗಳಲ್ಲಿ ಪತ್ತೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೆಸೇಜ್ಗಳು ಈ ಮೊದಲ ಹಂತಗಳಲ್ಲಿ ಪತ್ತೆ ಮಾಡಬೇಕು, ಮಾಡಿದ್ರೆ ಗುಣ ಆಗುತ್ತೆ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನು ಇನ್ನಷ್ಟು ಜನ ಅದನ್ನು ಮನವರಿಕೆ ಮಾಡಿಕೊಂಡು ವೈದ್ಯರನ್ನು ಸೂಕ್ತ ಸಮಯದಲ್ಲಿ ಭೇಟಿ ಮಾಡಿ ಅಂತ ಹೇಳ್ತೀನಿ ಮೇಡಮ್.
ಖಂಡಿತ ಸರ್. ಏಕೆಂತಂದರೆ ಬಹಳಷ್ಟು ಸಂದರ್ಭದಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಮಹಿಳೆಯರನ್ನು ನಾವು ನೋಡಿದಾಗ ಅವರು ಆ ಕಾಯಿಲೆಯನ್ನು ಯಾರಿಗೂ ಹೇಳ್ಕೊಂಡೇ ಇರೋದಿಲ್ಲ. ಕುಟುಂಬದಲ್ಲಿ ಯಾರಿಗೂ ಗೊತ್ತಿರಲ್ಲ ಇವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ. ಏನೋ ಒಂದು ಗಂಟಿದೆ ಅಂತ ಅವರೇ ಏನೋ ಒಂದು ಮನೆ ಮದ್ದನ್ನು ಮಾಡ್ತಾರೆ, ಏನೋ ಒಂದು ಅರಿಶಿನ ಹಚ್ಚೋದು, ಏನೋ ಒಂದು ಬೇರೆ ಔಷಧಿಗಳನ್ನು ಅವರೇ ಸ್ವಯಂ ಚಿಕಿತ್ಸೆ ಮಾಡ್ತಾರೆ. ಅದು ಯಾವಾಗ ನೀವು ಹೇಳಿದಾಗೆ ತಡೆಯೋಕ್ಕಾಗೋದಿಲ್ಲ ಅನ್ನೋ ಒಂದು ಸ್ಟೇಜ್ ಬಂದಾಗ ಅವ್ರು ಹೋಗ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ, ಈಗ ಕೆಲವು ಕಡೆ ನಾವು ಕೆಲವೊಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಬೇಕಾದ್ರೆ ಮ್ಯಾಮೋಗ್ರಾಮ್ ಟೆಸ್ಟ್ಗಳನ್ನು ಕೆಲವೆಲ್ಲ ಮಾಡೋದಕ್ಕೆ ನಾವು ಇಷ್ಟಪಟ್ಟರೂ ಸಹ ಬಹಳಷ್ಟು ಮಹಿಳೆಯರು ಮುಂದೆ ಬರೋದಿಲ್ಲ. ಏಕೆಂದರೆ ಆ ಟೆಸ್ಟ್ಗೆ ಹೋದಾಗ ಕ್ಯಾನ್ಸರ್ ಇದೆ ಅಂತ ಏನಾದ್ರು ಹೇಳಿಬಿಟ್ರೆ ಅಂತ. ಏಕೆಂದರೆ ಕಾಯಿಲೆ ಇದ್ದರೆ ಅದು ಇವತ್ತಲ್ಲ ನಾಳೆ ಅದು ಕಾಣಿಸ್ಕೊಂಡೇ ಕಾಣುತ್ತೆ. ಹಾಗಾಗಿ ಮೊದಲೇ ಅದರ ಬಗ್ಗೆ ಒಂದು ಅರಿವಿದ್ದು ಅವರು ಅದಕ್ಕೆ ಚಿಕಿತ್ಸೆ ಪಡೆದುಕೊಂಡ್ರೆ ಖಂಡಿತವಾಗಲೂ ಬೇಕಾದಷ್ಟು ಜನ ಕ್ಯಾನ್ಸರ್ ಸರ್ವೈವರ್ನ ನೀವು ನೋಡಿರಬಹುದು, ನಿಮ್ಮಲ್ಲೂ ಸಹ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಒಂದು ಕಿವಿ ಮಾತು ನೀವು ಹೇಳಬೇಕು.
ಈಗ ನೀವೇ ಹೇಳಿದ್ರಿ ಮೇಡಮ್, ಇವಾಗ ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ ಆಗಿರ್ಬೋದು, ಈ ಎಲ್ಲ ಕ್ಯಾನ್ಸರ್ಗಳು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ಗಳಾಗಿರುತ್ತೆ. ಮತ್ತು ಇದು ಸ್ವಲ್ಪ ಮಹಿಳೆಯರಲ್ಲಿ ಸಂಕುಚಿತ ಭಾವನೆಯನ್ನು ಉಂಟು ಮಾಡುತ್ತೆ. ನಾನು ಇದನ್ನು ಹೇಗೆ ಹೇಳ್ಕೊಳ್ಳಿ, ನನಗೆ ಸ್ತನದಲ್ಲಿ ಗಡ್ಡೆ ಇದೆ ಅಥವಾ ಬಿಳಿ ಮುಟ್ಟಾಗ್ತಾ ಇದೆ, ಕೆಂಪು ಮುಟ್ಟಾಗ್ತಾ ಇದೆ, ಈ ಥರದ ಸಮಸ್ಯೆಗಳು ಅಥವಾ ಸಂಕುಚಿತ ಭಾವ ಏನಿದೆ, ಪ್ರಾಬ್ಲಿ ಅವರು ಅದನ್ನು ಹೇಳ್ಕೊಳ್ಳದೆ ಇರುವಂತಹ ವಾತಾವರಣನ ಸೃಷ್ಟಿ ಮಾಡುತ್ತೆ. ಅವರು ಎಲ್ಲಿವರೆಗೂ ಹೇಳ್ಕೊಳ್ಳೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ಕಾಯಿಲೆ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಪ್ರಾಬಬ್ಲಿ ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು ಅಥವಾ ಅರ್ಬನ್ ವುಮೆನ್ ಆಗಿರ್ಬೋದು, ಇವರಲ್ಲೆಲ್ಲ ಏನು ಇಂಪಾರ್ಟೆಂಟ್ ಅಂದರೆ ಏನು ವಿಚಾರ ಮೂಡಿಸ್ಬೇಕಾಗಿದೆ ಅಂತಂದರೆ, ಪ್ರಾಬಬ್ಲಿ ನಾವು ಯಾವುದೇ ಥರದ ಗಂಟೆಗಳಾಗಿರ್ಬೋದು, ಯಾವುದೇ ಸಂಕೋಚ ಇಲ್ಲದೆ ನಿಮ್ಮ ವೈದ್ಯರನ್ನ ಕಾಣುವಂಥದ್ದು ಅಥವಾ ಯಾವುದೇ ಥರದ ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಬಿಳಿ ಮುಟ್ಟಾಗಿರ್ಬೋದು, ಕೆಂಪು ಮುಟ್ಟಾಗ್ತಾ ಇರ್ಬೋದು, ಈ ಥರದ ಯಾವುದೇ ಸಮಸ್ಯೆಗಳಿದ್ದಾಗಲೂ ಕೂಡ ಚೂರೂ ಸಂಕೋಚ ಇಲ್ಲದೆ ವೈದ್ಯರನ್ನು ಸೂಕ್ತ ಸಮಯದಲ್ಲಿ ಭೇಟಿಯಾಗೋದ್ರಿಂದ ಆ ಕಾಯಿಲೆಯಿಂದ ನೀವು ಹೊರಗೆ ಬರ್ಬೋದು. ಮತ್ತು ನೀವು ಹೊರಗೆ ಬಂದ ಎಷ್ಟು ಬೇಗ ಹೊರಗಡೆ ಬರ್ತಿರೋ ಅಷ್ಟು ಬೇಗ ನೀವೇನು ಅಂದ್ಕೊಂಡಿರ್ತೀವಿ, ಇಲ್ಲ ನಾವು ಇದನ್ನು ಹೇಳಿಬಿಟ್ರೆ ನನ್ನ ಫ್ಯಾಮಿಲಿ ಮೇಲೆ ಬರ್ಡನ್ ಆಗ್ಬೋದು, ಆ ಬರ್ಡನ್ನ ನೀವು ಹೇಳಿಕೊಂಡು ತುಂಬ ಬೇಗ ಆಚೆ ಬರ್ಬೋದು.
ಹೇಳ್ಕೊಳ್ಳದೆ ನೀವು ಇನ್ನಷ್ಟು ಬರ್ಡನ್ ಅನುಭವಿಸೋದಕ್ಕಿಂತ ಹೇಳಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆನ ತಗೊಂಡು ಆ ಬರ್ಡನಿಂದ ತುಂಬ ಬೇಗ ಆಚೆ ಬರ್ಬೋದು ಅನ್ನೋದು ನನ್ನ ಇಂಟೆನ್ಷನ್.
ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ವಿನಯ್ ಮುತ್ತಗಿ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು, ಮತ್ತು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ರವರು ನಮ್ಮ ಜೊತೆ ರೇಡಿಯೋ ಮಾನಸ ಸಂವಾದ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಅಂಗವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುಗರಿಗಾಗಿ ಕ್ಯಾನ್ಸರ್ ಬಗೆಗೆ ತಿಳಿಸಿಕೊಡಲಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ.
ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಎಲ್ಲೋ ಎದೆಯಲ್ಲಿ ಒಂಥರ ಭಯ ಉಂಟಾಗುತ್ತೆ. ಅಯ್ಯೋ, ಕ್ಯಾನ್ಸರ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರಲ್ಲಪ್ಪ, ನನಗೆ ಜ್ವರ ಬಂದಿದೆ, ನನಗೆ ಏನೋ ಬೆವರ್ತಾ ಇದ್ದೀನಿ, ನನಗೇನಾದ್ರು ಕ್ಯಾನ್ಸರ್ ಬಂದಿದೆಯಾ, ಆ ಥರ ಕೆಲವೊಂದು ಸಲ ಕ್ಯಾನ್ಸರ್ ಬಗ್ಗೆ ಅರಿವಿಲ್ಲದೆ ನಾವು ಬಹಳಷ್ಟು ಸಂದರ್ಭದಲ್ಲಿ ಒಂಥರ ಚಿಂತೆಗೆ ಉಂಟ ಮಾಡುತ್ತೆ ಅದು ನಮ್ಮನ್ನ. ಏನಾದರೂ ಕ್ಯಾನ್ಸರ್ ಬಂದುಬಿಟ್ಟಿದೆಯಾ, ಎದೆಯಲ್ಲಿ ಏನೋ ಒಂಥರ ಗಂಟು ಥರ ಕಾಣ್ತಾ ಇದೆ, ಏನೋ ಒಂಥರ ಕಾಣ್ತಾ ಇದೆ, ಅದೇನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ, ಅಥವಾ ನನಗೆ ಏನೋ ಒಂದು ಪೀರಿಯಡ್ಸ್ ಸರಿಯಾಗ್ತಿಲ್ಲ, ಬ್ಲೀಡಿಂಗ್ ಆಗ್ತಾ ಇದೆ, ಅದಕ್ಕೇನಾದರೂ ನನಗೆ ಒವೇರಿಯನ್ ಕ್ಯಾನ್ಸರು, ಯೂಟ್ರಸ್ ಕ್ಯಾನ್ಸರ್ ಏನಾದರೂ ಆಗಿಬಿಟ್ಟಿದೆಯಾ ನನಗೆ ಅಂತ ಕೆಲವು ಸಲ ಭಯ ಆಗುತ್ತೆ. ಹಾಗಾದರೆ ಕ್ಯಾನ್ಸರ್ ಕಾಯಿಲೆ, ನಮ್ಮ ಭಾರತದಲ್ಲಿ ಕಂಡುಬರುವ ಮುಖ್ಯ ಕ್ಯಾನ್ಸರ್ ಕಾಯಿಲೆಗಳು ಯಾವುವು, ಅದರ ಗುಣಲಕ್ಷಣಗಳು ಏನು, ಯಾವ ರೀತಿ ಅಂಥ ಸಂದರ್ಭದಲ್ಲಿ ನಾವು ವೈದ್ಯರ ಹತ್ರ ಹೋಗಬೇಕು, ಇದೆಲ್ಲದರ ಬಗ್ಗೆ ಈ ದಿನ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಮುತಗಿಯವರು. ಇವರು ಹೆಸರಾಂತ ಕ್ಯಾನ್ಸರ್ ರೋಗ ತಜ್ಞರು, ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಈ ದಿನ ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್.
ನಮಸ್ತೆ.
ಸರ್, ಈಗ ನಮ್ಮ ಭಾರತದಲ್ಲಿ ಕಂಡುಬರುವ ಮುಖ್ಯವಾಗಿ ಕಂಡುಬರುವ ಕ್ಯಾನ್ಸರ್ ಯಾವುದು, ಅದರಲ್ಲೂ ಮುಖ್ಯವಾಗಿ ನಾವು ಮೈಸೂರು ಅಂತಂದಾಗ ಈಗ ನಿಮ್ಮ ಹತ್ರ ಬರೋ ಪೇಷೆಂಟ್ಗಳಲ್ಲಿ ಮುಖ್ಯವಾಗಿ ನೀವು ಪ್ರತಿದಿನ ಯಾವ್ಯಾವ ರೀತಿಯ ಕ್ಯಾನ್ಸರ್ನ ಒಬ್ಬ ರೋಗಿಗಳನ್ನು ನೀವು ನೋಡ್ತಾ ಇದ್ದೀರಾ, ಮತ್ತು ಯಾವ ಗುಣಲಕ್ಷಣಗಳು ಇರುತ್ತೆ ಪ್ರತಿಯೊಂದು ಕ್ಯಾನ್ಸರ್ ಅಂದಾಗ ಅದರದ್ದೇ ಆದ ಒಂದು ವಿಶಿಷ್ಟವಾದ ಗುಣಲಕ್ಷಣಗಳಿರುತ್ತಲ್ಲ, ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು.
ಈಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂತಹ ಕ್ಯಾನ್ಸರ್ಗಳಲ್ಲಿ ಲಂಗ್ ಕ್ಯಾನ್ಸರ್ ಅಂತ ಕರಿತೀವಿ, ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಕರಿತೀವಿ, ಗಂಡಸು ಮತ್ತು ಹೆಂಗಸರಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಆಗಿರುತ್ತೆ. ಅದಾದ ಮೇಲೆ ಗಂಡಸರಲ್ಲಿ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ ತುಂಬ ಕಾಮನ್ ಆಗಿ ನೋಡುವಂಥದ್ದು, ಹೆಂಗಸರಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ನೋಡುವಂಥ ಕ್ಯಾನ್ಸರ್ಗಳಾಗಿರುತ್ತೆ. ನಮ್ಮಲ್ಲಿ ಬರುವಂತಹ ಪೇಷೆಂಟ್ಸ್ಗಳಿಗೆ ಒಂದೇ ಕ್ವೆಶನ್ ಏನಪ್ಪ ಅಂತಂದರೆ, ಕ್ಯಾನ್ಸರ್ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಹೆಂಗೆ ಪತ್ತೆ ಮಾಡ್ಕೋಬೋದು, ಈ ಯಾವ ಲಕ್ಷಣಗಳಿದ್ರೆ ನಮಗೆ ಕ್ಯಾನ್ಸರ್ ಇದೆ ಅಂತೇಳಿ ಅಂತ. ಯೂಶ್ವಲಾಗಿ ನಾವು ನೋಡೋ ಹಾಗೆ ತೂಕದಲ್ಲಿ ಕಡಿಮೆ ಆಗ್ತಾಯಿದ್ರೆ, ಅಥವಾ ನಿಯಮಿತವಾಗಿ ತೂಕ ಕಡಿಮೆ ಆಗ್ತಾಯಿದ್ರೆ, ಅದರ ಜೊತೆಗೆ ಊಟ ಮಾಡುವಂಥ ಇಚ್ಛೆ ಕಡಿಮೆ ಆಗಿದ್ದರೆ, ಈ ಥರದ ವೇಗ ಸಿಂಪ್ಟಮ್ಸ್ ಅಂತ ಹೇಳಿ ಕರಿತೀವಿ, ಈ ಥರದ ಸಿಂಪ್ಟಮ್ಗಳು ಎಲ್ಲ ಕ್ಯಾನ್ಸರ್ಗಳಲ್ಲೂ ಕಾಣಿಸ್ಕೊಳ್ಬೋದು. ಅದಲ್ಲದೆ ಈಗ ಶ್ವಾಸಕೋಶ ಸಂಬಂಧಿ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಾಶಯದ ಕೊರಳಿನ ಕ್ಯಾನ್ಸರ್ ಆಗಿರ್ಬೋದು, ಈ ಎಲ್ಲ ಕ್ಯಾನ್ಸರ್ಗಳು ಯಾವ ಭಾಗಕ್ಕೆ ಸೀಮಿತವಾಗಿರುತ್ತೋ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಸಿಂಪ್ಟಮ್ಗಳಿಂದಾಗಿ ಪೇಷೆಂಟ್ಸ್ಗಳು ನಮ್ಮಲ್ಲಿ ಬರ್ತಾರೆ. ಉದಾಹರಣೆಗೆ ಹೇಳೋದಾದರೆ ಈಗ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಈ ಕ್ಯಾನ್ಸರ್ಗಳು ಯೂಶ್ವಲಾಗಿ ಒಣ ಕೆಮ್ಮಿನಿಂದ ಶುರುವಾಗುವಂಥದ್ದು, ಅಥವಾ ಎಲ್ಲ ಒಣ ಕೆಮ್ಮುಗಳು ಕ್ಯಾನ್ಸರ ಅಂತ ನೀವು ಕೇಳ್ಬೋದು, ಇಲ್ಲ. ಈ ಒಣ ಕೆಮ್ಮುಗಳು ಅಕಸ್ಮಾತಾಗಿ ಯಾವುದೇ ಟ್ರೀಟ್ಮೆಂಟ್ಗೆ ಕಡಿಮೆ ಆಗದಿದ್ದರೆ, ನಿಯಮಿತವಾಗಿ ಅದು ಜಾಸ್ತಿ ಆಗ್ತಾಯಿದ್ರೆ, ರೂಪುರೇಷೆಗಳಲ್ಲಿ ಬದಲಾಗ್ತಾ ಇದ್ದರೆ, ಅದರೊಟ್ಟಿಗೆ ಕೆಮ್ಮದಾಗ ರಕ್ತ ಬೀಳ್ತಾ ಇದ್ದರೆ, ಜೊತೆಗೆ ತೂಕ ಕಡಿಮೆ ಆಗ್ತಾಯಿದ್ದು, ಊಟ ಮಾಡುವಂಥ ಇಚ್ಛೆ ಕಡಿಮೆ ಆಗಿದ್ದರೆ, ಈ ಎಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ನ ಗುಮಾನಿ ಇರುತ್ತೆ. ಅದರ ಮೇಲೆ ನೀವು ವೈದ್ಯರನ್ನು ಸಂಪರ್ಕ ಮಾಡಿ ಅದು ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದಲ್ಲದೆ ಮೇಡಮ್, ಇವಾಗ ಬೇರೆ ಕ್ಯಾನ್ಸರ್ಗಳ ಹೇಳೋದಾದರೆ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್, ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ಗಳು ಯೂಶ್ವಲಾಗಿ ಹೇಗೆ ಪ್ರೆಸೆಂಟ್ ಮಾಡುತ್ತೆ ಅಂದರೆ, ಬಾಯಲ್ಲಿ ಅಂದರೆ ನಾವು ಕನ್ನಡಿನಲ್ಲಿ ನೋಡಿಕೊಂಡ್ರೆ ಬಾಯಿ ಪೂರ್ತಿ ನೋಡ್ಕೋಬೋದು, ಬಟ್ ಗಂಟಲನ್ನು ಆ ರೀತಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಬಾಯಿ ಆದರೆ ಹುಣ್ಣಾಗಿ ಕಾಣಿಸ್ಕೋಬೋದು, ನೋವು ಇಲ್ಲದೇ ಇರುವಂತಹ ಹುಣ್ಣುಗಳು ವಾಸಿನೇ ಆಗದಿದ್ದರೆ, ಅದು ಗಾತ್ರದಲ್ಲಿ ಬದಲಾಗ್ತಾ ಹೋದರೆ, ಹೆಚ್ಚಾಗ್ತಾ ಹೋದರೆ, ಆ ಥರದ ಹುಣ್ಣುಗಳು ಬಾಯಿಯ ಕ್ಯಾನ್ಸರ್ ಹುಣ್ಣುಗಳಾಗಿರ್ಬೋದು. ಆ ಹುಣ್ಣುಗಳನ್ನು ಇನ್ನೂ ಹೆಚ್ಚು ಪರೀಕ್ಷೆ ಮಾಡಿಕೊಂಡು ಯಾವ ಪ್ರಕಾರದ ಹುಣ್ಣು ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಗಂಟಲಿನ ಕ್ಯಾನ್ಸರ್ ಆದರೆ ಊಟ ತಿಂಡಿ ಮಾಡೋದರಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಥವಾ ಗಟ್ಟಿ ಪದಾರ್ಥಗಳನ್ನು ನುಂಗೋದಕ್ಕೆ ಸಮಸ್ಯೆ ಆಗುವಂಥದ್ದು, ಅಥವಾ ಮುದ್ದೆ ನುಂಗೋಕ್ಕಾಗ್ತಾಯಿಲ್ಲ ನನಗೆ, ಯೂಶ್ವಲ್ ಕಂಪ್ಲೇಂಟ್ ಅದು. ಜೊತೆಗೆ ಧ್ವನಿಯಲ್ಲಿ ಬದಲಾವಣೆ ಆಗಿದ್ದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಮಾತಾಡುವಾಗ ಧ್ವನಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾಯಿದ್ರೆ, ಅಥವಾ ಗಂಟಲಿನ ಕಾಯಿಲೆಗಳು ಅಥವಾ ಬಾಯಿಯ ಹಿಂಭಾಗದ ಕಾಯಿಲೆಗಳು ಅಥವಾ ಕಿರುನಾಲಿಗೆಯ ಕಾಯಿಲೆಗಳೇನಿದೆ, ಯೂಶ್ವಲಾಗಿ ಅಲ್ಲಿಂದ ರೆಫರ್ಡ್ ಪೇನ್ ಅಥವಾ ಕಿವಿಗೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಅದನ್ನು ನಾವು ರೆಫರ್ಡ್ ಪೇನ್ ಅಂತ ಹೇಳಿ ಕರಿತೀವಿ. ಈ ಥರದ್ದು ಏನಾದರೂ ಇದ್ದರೆ ಅದು ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತೆ. ಅದನ್ನು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿ ಹೌದು ಅಲ್ವ ಅಂತಕ್ಕಂಥದ್ದು. ಈಗ ಈ ಎಲ್ಲ ಸಿಂಪ್ಟಮ್ಗಳಿದೆ ಅಂದರೆ ಅದು ಕ್ಯಾನ್ಸರ್ ಇದೆ ಅಂತಕ್ಕಂಥದ್ದು ತುಂಬ ತಪ್ಪು. ಈ ಎಲ್ಲ ಸಿಂಪ್ಟಮ್ಗಳು ಬೇರೆಯದೇ ರೋಗಗಳು ಇದ್ದಿರಬಹುದು, ಬಟ್ ಈ ಸಿಂಪ್ಟಮ್ಗಳು ಪರ್ಸಿಸ್ಟೆಂಟ್ ಆಗಿ ತುಂಬ ದಿನಗಳವರೆಗೆ ಕಾಣಿಸ್ಕೊಂಡಿದ್ದರೆ ಆಗ ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಮಹಿಳೆಯರಲ್ಲಿ ತಗೊಂಡ್ರೆ ನಾವು ಸ್ತನದ ಕ್ಯಾನ್ಸರ್ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಆಗಿರುತ್ತೆ. ಸ್ತನದ ಕ್ಯಾನ್ಸರ್ಗಳು ಸ್ತನದಲ್ಲಿ ಕಾಣಿಸ್ಕೊಳ್ಳುವಂಥ ಗಂಟುಗಳ ಮಾದರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಗಂಟುಗಳು ನಿಯಮಿತವಾಗಿ ತಮ್ಮ ಗಾತ್ರದಲ್ಲಿ ಬದಲಾಗ್ತಾ ಇದ್ದರೆ, ಸೈಜಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದರೆ, ಜೊತೆಗೆ ಆ ಗಂಟು ಇದ್ದ ಜಾಗದಲ್ಲಿ ಅದರ ಮೇಲಿನ ಚರ್ಮದಲ್ಲಿ ಬದಲಾವಣೆಗಳಾಗಿದ್ದರೆ, ಅಥವಾ ಮೊಲೆ ತೊಟ್ಟಿನಿಂದ ಅಕಸ್ಮಾತಾಗಿ ರಕ್ತ ಒಸರ್ತಾ ಇದ್ದರೆ, ಅಥವಾ ಹಾಲು ಒಸರ್ತಾ ಇದ್ದರೆ, ಅಥವಾ ಮೊಲೆ ತೊಟ್ಟು ಹಿಮ್ಮುಖವಾಗಿ ಬೆಳವಣಿಗೆ ಆಗ್ತಾ ಇದ್ದರೆ, ಈ ಎಲ್ಲ ಸಿಂಪ್ಟಮ್ಸ್ಗಳಿದ್ದಲ್ಲಿ ಅದು ಕ್ಯಾನ್ಸರ್ನ ಗುಮಾನಿಯಾಗಿರುತ್ತೆ, ಮತ್ತು ವೈದ್ಯರನ್ನ ಸಂಪರ್ಕ ಮಾಡೋದು ತುಂಬ ಉಚಿತವಾಗಿರುತ್ತೆ. ಜೊತೆಗೆ ಗರ್ಭಾಶಯದ ಕೊರಳಿನ ಕ್ಯಾನ್ಸರ್, ನಾವು ಮೈಸೂರಿನ ಭಾಗದ ರೂರಲ್ ಪಾಪ್ಯುಲೇಷನ್ ಅಂತ ಏನು ಕರಿತೀವಿ, ಮೈಸೂರಿನ ಆಚೆ ಈಚಿನ ರೂರಲ್ ಪಾಪ್ಯುಲೇಷನಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಆಗಿರುತ್ತೆ. ಈ ಥರದ ಕ್ಯಾನ್ಸರ್ಗಳು ಯೂಶ್ವಲಾಗಿ ಬಿಳಿ ಬಟ್ಟೆ ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಹೇಳಿ ಕರಿತೀವಿ, ಅಥವಾ ಕೆಂಪು ಬಟ್ಟೆ ಆಗುವಂಥದ್ದು, ಅಥವಾ ಬ್ಲೀಡಿಂಗ್ ಪರ್ವೆಜನಮ್ ಅಂತ ಹೇಳಿ ಕರಿತೀವಿ, ಈ ಥರದ ಸಿಂಪ್ಟಮ್ಗಳಿಂದ ಕಾಣಿಸ್ಕೊಳ್ಳುತ್ತೆ. ಅದೆಲ್ಲ
ಕೆಂಪು ಮುಟ್ಟು ಅಂತಂದ್ರಲ್ಲ, ಇದು ಅವರದ್ದು ರೆಗ್ಯುಲರ್ ಋತುಸ್ರಾವ ಅಲ್ಲದೆ ಬೇರೆ ಸಮಯದಲ್ಲಿ?
ಹೌದು, ಈಗ ರೆಗ್ಯುಲರ್ ಮಂತ್ಲಿ ಪೀರಿಯಡ್ಸ್ ಏನಿರುತ್ತೆ ಅಥವಾ ಪ್ರತಿ ತಿಂಗಳ ಋತುಸ್ರಾವ ಏನಿರುತ್ತೆ ಅದಲ್ಲದೆ ಈಗ ಪ್ರತಿ ತಿಂಗಳು ನಾನು ಋತುಸ್ರಾವ ಆಗ್ತಾ ಇದೆ, 5 ದಿನ ಆಗ್ತಾ ಇದೆ, ಈಗ 7 ದಿನಕ್ಕೆ ಆಗ್ತಾ ಇದೆ, ಬ್ಲೀಡಿಂಗ್ ಅಮೌಂಟ್ ಆಫ್ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ, ನಂಬರ್ ಆಫ್ ಡೇಸ್ ಜಾಸ್ತಿ ಆಗ್ತಾ ಇದೆ, ಅಥವಾ 2 ಋತುಸ್ರಾವದ ಮಧ್ಯದಲ್ಲಿ ನನಗೆ ಬ್ಲೀಡಿಂಗ್ ಆಗ್ತಾ ಇದೆ, ಈ ಥರದ್ದು ಯಾವುದೇ ಅಬ್ನಾರ್ಮಲಿಟೀಸ್ ಇದ್ರೂ ಕೂಡ ಅದು ಗರ್ಭಾಶಯದ ಕೊಳಿನ ಕ್ಯಾನ್ಸರ್ನ ರೋಗ ಲಕ್ಷಣ ಆಗಿರುತ್ತೆ.
ಸರ್, ಈಗ ಬಿಳಿಮುಟ್ಟು ಅಂತಂದ್ರೆ ಬಹಳಷ್ಟು ಜನಕ್ಕೆ ಬಿಳಿಮುಟ್ಟು ಅಂತಂದ್ರೇನೆ ಏನು ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ಅದು ಏನು ಅಂತ ಸ್ವಲ್ಪ ವಿವರಣೆ ಕೊಟ್ಟರೆ ಖಂಡಿತವಾಗ್ಲೂ ಅವ್ರಿಗೆ ಅನುಕೂಲ ಆಗುತ್ತೆ.
ಈಗ ಬಿಳಿಮುಟ್ಟು ಅಂತಕ್ಕಂಥದ್ದು ಅಥವಾ ವೈಟ್ ಡಿಸ್ಚಾರ್ಜ್ ಅಂತಕ್ಕಂಥದ್ದು ಏನಿದೆ, ಇದು ತುಂಬಾ ಸಾಮಾನ್ಯವಾಗಿ ನಾವು ರೆಗ್ಯುಲರ್ ಆಗಿ ನೋಡುವಂತಹ ಸಿಂಪ್ಟಮ್
ಇದು. ಇದಿದೆ ಅಂದಾಕ್ಷಣ ಅದು ಅವ್ರಿಗೆ ಗರ್ಭಾಶಯದ ಕೊಳಿನ ಕ್ಯಾನ್ಸರ್ ಇದೆ ಅಂತಕ್ಕಂಥದ್ದು ಈಕ್ವೇಟ್ ಮಾಡುವಂಥದ್ದು ತುಂಬಾ ತಪ್ಪು. ಈ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಪರ್ ವಜೈನಮ್ ಅಂತಕ್ಕಂಥದ್ದು ತುಂಬಾ ಕಾರಣಗಳಿಗೆ ಆಗಬಹುದು,
ಸೋಂಕುಗಳಿದ್ದಾಗಲೂ
ಕೂಡ ಆಗುವಂಥದ್ದು. ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಏನಪ್ಪಾ ಅಂತಂದ್ರೆ ಸೆಕ್ಷುಲಿ ಆಕ್ಟಿವ್ ವುಮೆನ್ ಅಂತ ಏನು ಕರಿತೀವಿ ಅಥವಾ ಲೈಂಗಿಕವಾಗಿ ಯಾರು ತೊಡ್ಕೊಂಡಿರ್ತಾರೆ ಇರ್ತಾರೆ ಅಂಥವರಲ್ಲಿ ಕಾಣಿಸ್ಕೊಳ್ಳುವಂಥದ್ದಾಗಿರುತ್ತೆ, ಆ್ಯಂಡ್ ರೆಗ್ಯುಲರ್ ಇನ್ಫೆಕ್ಷನ್ಸ್ಗಳಿಂದನೂ ಕೂಡ ಆಗಿರುವಂಥದ್ದಾಗಿರುತ್ತೆ. ಸೊ ನೀವು ಪರೀಕ್ಷೆ ಮಾಡಿಸ್ಕೊಂಡಾಗಲೇ ಅದು ಯಾವ ಕಾರಣಕ್ಕೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೋಂಕುಗಳಿಂದ ಆಗಿದ್ದಾಗಿದ್ದರೆ ಸೋಂಕುಗಳಿಗೆ ಚಿಕಿತ್ಸೆ ತಗೊಂಡ್ರೆ ಅದು ಸಂಪೂರ್ಣವಾಗಿ ಗುಣ ಆಗುವಂಥ ಸಾಧ್ಯತೆ ಇರುತ್ತೆ.
ಸರ್, ಈಗ ಬಹಳಷ್ಟು ಈ 4-5 ವಿಧವಾದ ಕ್ಯಾನ್ಸರ್ದ ಗುಣಲಕ್ಷಣಗಳನ್ನ ಬಗ್ಗೆ ತಾವು ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಕ್ಯಾನ್ಸರ್ಗೆ ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ, ಕ್ಯಾನ್ಸರ್ಗೆ ಏನು ಕಾರಣ ಇರಬಹುದು ಅಂತಾರೆ. ಕೆಲವರು ಅಂತಾರೆ ಈಗ ಸ್ಮೋಕಿಂಗ್ ಮಾಡಿದಾಗ ಕ್ಯಾನ್ಸರ್ ಬರುತ್ತೆ ಅಂತಾರೆ, ಕೆಲವರು ಇನ್ನೊಂಥರ ಉದಾಹರಣೆ ಕೊಡ್ತಾರೆ, ಅವನು ಸ್ಮೋಕೆ ಮಾಡ್ತಾ ಇರಲಿಲ್ಲ ಅವನು ಕ್ಯಾನ್ಸರ್ ಬಂದಿದೆ ಅಂತ ಅವರನ್ನು ಅವರು ಒಂದು ಸಮರ್ಥನೆ ಮಾಡ್ಕೊಂತಾರೆ. ಅವರು ಸ್ಮೋಕರ್ಸ್ ಆಗಿದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಂತಾರೆ, ಅಯ್ಯೋ ಅವ್ನು ಸ್ಮೋಕ್ ಮಾಡ್ತಾನೆ ಇರಲಿಲ್ಲಪ್ಪ, ಅವ್ನು ಕ್ಯಾನ್ಸರಿಂದ ಸತ್ತ, ಅವನು ಆಲ್ಕೋಹಾಲೇ ಕುಡಿದಿಲ್ಲಪ್ಪ, ಅವನು ಜೀವನದಲ್ಲೇ ಅವನು ಬಹಳ ಒಳ್ಳೆ ಒಂದು ಜೀವನ ಶೈಲಿನ ಹೊಂದಿದ್ದ, ಅಂತೂ ಕ್ಯಾನ್ಸರ್ ಬಂದು ಸತ್ತ ಅಂತೀರ, ಕೆಲವೊಂದು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಕಾರಣ ಕೊಡ್ತಾರೆ. ಹಾಗಾಗಿ ನಾವು ಜನರಲ್ ಆಗಿ ಕ್ಯಾನ್ಸರ್ ಬರೋದಕ್ಕೆ ಏನೇನು ಕಾರಣಗಳು ಇರಬಹುದು ಅನ್ನೋದನ್ನ ಸ್ವಲ್ಪ ತಾವು ವಿವರಣೆ ನೀಡ್ತೀರಾ?
ಈಗ ಕ್ಯಾನ್ಸರ್ ಅಂತಕ್ಕಂಥದ್ದು ಜೀವಕೋಶಗಳಲ್ಲಿ ಆಗುವಂತಹ ಬದಲಾವಣೆಗಳು, ಈ ಜೀವಕೋಶಗಳಲ್ಲಿ ಆಗುವಂತಹ ಬದಲಾವಣೆಗಳಿಗೆ ವರ್ಣತಂತುಗಳಿಂದ ಬರುವಂತಹ ಸಿಗ್ನಲ್ಗಳು ತಪ್ಪಿ ಹೋಗ್ಬಿಟ್ಟಿರತ್ತೆ. ಈ ಸಿಗ್ನಲ್ಗಳು ತಪ್ಪಿ ಹೋಗುವಂಥದ್ದು ಹಲವಾರು ಕಾರಣಗಳಿಗಾಗಿರ್ಬೋದು. ಈಗ ಮೇಡಮ್ ನೀವೇ ಹೇಳಿರೋ ಹಾಗೆ, ಉಲ್ಲೇಖ ಮಾಡಿರೋ ಹಾಗೆ, ಒಂದು ತಂಬಾಕು ಸೇವನೆ ಮಾಡೋದ್ರಿಂದ, ತಂಬಾಕನ್ನ ನೀವು ಅಗದು ತಿಂದಿರಬಹುದು, ಇಲ್ಲ ತಂಬಾಕನ್ನ ನೀವು ಸಿಗರೇಟ್ನ ಮಾದರಿನಲ್ಲೂ ಸೇವನೆ ಮಾಡಿರ್ಬೋದು. ಈಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡುವ ಕ್ಯಾನ್ಸರ್ಗಳಿಗೆ ಟೊಬ್ಯಾಕೋ ಅಥವಾ ತಂಬಾಕು ಸೇವನೆ ಅಂತಕ್ಕಂಥದ್ದು ತುಂಬ ಮೂಲಭೂತವಾದ ಕಾರಣ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಟೊಬ್ಯಾಕೊ ಸೇವನೆ ಅಥವಾ ತಂಬಾಕು ಸೇವನೆಯಿಂದಾಗಿ ಸರಿಸುಮಾರು 7,000 ರಾಸಾಯನಿಕ ಕಾಂಪೌಂಡ್ಗಳು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ಅದರೊಟ್ಟಿಗೆ ಸರಿಸುಮಾರು ಅದರಲ್ಲಿರುವಂಥ 7,000 ಕೆಮಿಕಲ್ ಕಾಂಪೌಂಡ್ಸ್ಗಳ ಜೊತೆಗೆ 70 ಕೆಮಿಕಲ್ ಕಾಂಪೌಂಡ್ಸ್ಗಳು ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವುದನ್ನು ನಿರ್ಧಾರ ಆಗಿದೆ ಆಲ್ರೆಡಿ. ಸೊ ಇಟ್ ಇಸ್ ಆಲ್ರೆಡಿ ಪ್ರೂವನ್ ದಟ್ 70 ಕೆಮಿಕಲ್ ಕಾಂಪೌಂಡ್ಸ್ ಇನ್ ಟೊಬ್ಯಾಕೋಸ್ ದೇ ಆರ್ ಕಾರ್ಸಿನೋಜೆನಿಕ್. ಸೊ ಹಾಗಾಗಿ ನಾವು ಪ್ರತಿ ಸಾರ್ತಿ ತಂಬಾಕನ್ನು ಅಗದು ತಿಂದಾಗ ಅಥವಾ ನಾವು ಸಿಗರೇಟ್ನ ಸ್ಮೋಕನ್ನು ಒಳಗಡೆ ಎಳ್ಕೊಂಡಾಗ ಸಿಗರೇಟ್ ತಂಬಾಕಿನ ಜೊತೆಗೆ ನಾವು 70% ಕಾರ್ಸಿನೋಜೆನಿಕ್ ಕೆಮಿಕಲ್ ಕಾಂಪೌಂಡ್ಸ್ಗಳನ್ನು ದೇಹಕ್ಕೆ ಸೇರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ದೇಹಕ್ಕೆ ಸೇರಿಕೊಂಡಿರುವಂಥ ಕೆಮಿಕಲ್ ಕಾಂಪೌಂಡ್ಸ್ಗಳು ವರ್ಣತಂತುಗಳಿಂದ ಜೀವಕೋಶಗಳಿಗೆ ಬರುವಂಥ ಸಿಗ್ನಲ್ಗಳನ್ನು ತಪ್ಪಿಸೋದಕ್ಕೆ ಏನು ಕಾರಣೀಕರ್ತವಾಗಿರುತ್ತೆ. ಹಾಗಾಗಿ ಅಂಥವರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಬಹುದು ಅಂತ ಹೇಳಿ ನಿರ್ಧಾರ ಆಗಿದೆ ಅಥವಾ ಪ್ರೂವ್ ಆಗಿದೆ. ಇದಲ್ಲದೆ ಟೊಬ್ಯಾಕೋ ಅಲ್ಲದೆ ಆಲ್ಕೋಹಾಲ್ ಅಥವಾ ಮದ್ಯಪಾನ ಮಾಡುವಂಥದ್ದು, ಇದರಿಂದಾಗಿ ಮದ್ಯಪಾನ ಮಾಡೋದ್ರಿಂದ ಅನ್ನನಾಳದ ಕ್ಯಾನ್ಸರ್ ಆಗಿರ್ಬೋದು, ಜಠರದ ಕ್ಯಾನ್ಸರ್ ಆಗಿರ್ಬೋದು, ಮತ್ತು ಮೂತ್ರಾಶಯದ ಕ್ಯಾನ್ಸರ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಪ್ರೂವ್ ಆಗಿದೆ ಆ್ಯಂಡ್ ಇಟ್ ಇಸ್ ವೆರಿ ವೆಲ್ ಡಾಕ್ಯುಮೆಂಟೆಡ್ ಟು. ಸೊ ತಂಬಾಕು ಸೇವನೆ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಕೆಲವು ವೈರಲ್ ಇನ್ಫೆಕ್ಷನ್ಸ್ ನಾವು ನೋಡೋ ಹಾಗೆ, ನಾನು ಆವಾಗಲೇ ಹೇಳ್ತಾ ಇದ್ದೆ ಗರ್ಭಾಶಯದ ಕೊಳಿನ ಕ್ಯಾನ್ಸರ್ ಅಂತೇಳಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಕ್ಕಂತಹ ವೈರಸ್ನಿಂದಾಗಿ ಗರ್ಭಾಶಯದ ಕೊಳಿನ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ನಾವು ನೋಡುವ ಹಾಗೆ 95% ಮಹಿಳೆಯರಲ್ಲಿ ಈ ಗರ್ಭಾಶಯದ ಕೊಳಿನ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನಿಂದಾಗಿಯೇ ಆಗಿರುತ್ತೆ. ಅದಲ್ಲದೆ ಹೆಪಟೈಟಿಸ್ ಬಿ ವೈರಸ್ ಆಗಿರ್ಬೋದು, ಹೆಪಟೈಟಿಸ್ ಸಿ ವೈರಸ್ ಆಗಿರ್ಬೋದು, ಎಪ್ಸ್ಟೀನ್ ಬಾರ್ ವೈರಸ್ ಅಂತ ಹೇಳಿ ಕರಿತೀವಿ, ಈ ಎಲ್ಲ ವೈರಾಣುಗಳಿಂದಾಗೂ ಕೂಡ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ಏರ್ ಪೊಲ್ಯೂಷನಿಂದ ಆಗಿರ್ಬೋದು ಅಥವಾ ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿರ್ಬೋದು. ಈ ನಾನೇನು ಹೇಳಿದೆ, ವರ್ಣತಂತುಗಳ ಸಮೂಹ ಏನಿದೆ, ಆ ವರ್ಣತಂತುಗಳ ಸಮೂಹಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದು ತಾಯಿಯಿಂದ ಮಗಳಿಗೆ ಅಥವಾ ತಂದೆಯಿಂದ ಮಗನಿಗೆ ಪೀಳಿಗೆಗಳಿಗೆ ಟ್ರಾನ್ಸ್ಫರ್ಗಳಾದರೆ ಅಂಥವರಲ್ಲಿ ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಬೋದು. ಸಾಮಾನ್ಯವಾಗಿ ನಾವು ನೋಡುವ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್, ತಾಯಿಯಿಂದ ಮಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ಗಳು ಕೆಲವು ಜೀವ ಕೋಶಗಳಲ್ಲಿ ಅಥವಾ ಕೆಲವು ವರ್ಣತಂತುಗಳಲ್ಲಿ ಆಗುವಂತಹ ಬದಲಾವಣೆಗಳಿಂದಾಗಿ ಅದು ಟ್ರಾನ್ಸ್ಫರ್ ಆಗ್ಬೋದು. ಅಂಥವರಲ್ಲಿ ಅದು ಜೆನೆಟಿಕಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಈ ಎಲ್ಲ ಕಾರಣಗಳು ಯೂಶಲಾಗಿ ಕಾಣಿಸ್ಕೊಳ್ಳುವಂಥದ್ದು. ನೀವು ಇನ್ನೊಂದು ನನಗೆ ತುಂಬ ಸ್ಟ್ರೈಕಿಂಗ್ ಪಾಯಿಂಟ್ ಹೇಳಿದ್ರಿ, ನಾನು ಯಾವತ್ತೂ ಸ್ಮೋಕೇ ಮಾಡಿಲ್ಲ ಆದರೂ ನನಗೆ ಕ್ಯಾನ್ಸರ್ ಆಗಿದೆ ಅಂತಕ್ಕಂಥದ್ದು. ಈಗ ಡೈರೆಕ್ಟಾಗಿ ಸ್ಮೋಕ್ ಮಾಡೋದನ್ನು ನಾವು ಪ್ರೈಮರಿ ಸ್ಮೋಕಿಂಗ್ ಅಂತ ಹೇಳಿ ಕರಿತೀವಿ. ನಾನು ಸ್ಮೋಕ್ ಮಾಡ್ತಾಯಿದ್ದೀನಿ, ದಟ್ ಇಸ್ ಐ ಆಮ್ ಸಮ್ಮನ್ ಹೂ ಇಸ್ ಡೂಯಿಂಗ್ ಇಟ್ ಆಸ್ ಅ ಪ್ರೈಮರಿ. ಅದಲ್ಲದೆ ನಾನು ಸೇವಿಸಿ ಬಿಟ್ಟ ಹೊಗೆಯನ್ನು ಇನ್ನೊಬ್ಬರು ಸೇವನೆ ಮಾಡ್ಬೋದು. ಅದನ್ನು ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಸ್ ಅಂತ ಕರಿತೀವಿ ಅಥವಾ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಿ ಕರಿತೀವಿ. ಅವರಲ್ಲೂ ಕೂಡ ಕ್ಯಾನ್ಸರ್ ಆಗುವಂಥದ್ದು ಇಟ್ ಇಸ್ ಪ್ರೂವನ್. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಇವನ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಈಸ್ ಆಲ್ಸೋ ರೀಸನ್ ಫಾರ್ ಕ್ಯಾನ್ಸರ್ ಮೇಡಮ್.
ಸರ್, ಈ ಸಂದರ್ಭದಲ್ಲಿ ನನಗೆ ಒಂದು ಘಟನೆ ನೆನಪಾಗುತ್ತೆ. ಈಗ ನಾವು ಏರ್ಪೋರ್ಟಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಲ್ಲಿ ಒಂದು ಝೋನ್ ಮಾಡಿದ್ದಾರೆ ಸ್ಮೋಕಿಂಗ್ ಝೋನ್ನ. ನನಗೆ ಯಾವಾಗಲೂ ಅನಿಸೋದು, ಈಗ ಹೊರಗಡೆ ನೀವು ಒಂದು ಸಿಗರೇಟನ್ನು ಸೇದ್ತೀರಾ ಅಂತನ್ನಿ, ಆದರೆ ಈ ಸ್ಮೋಕಿಂಗ್ ಝೋನಲ್ಲಿ ಹೋದಾಗ ಆಲ್ರೆಡಿ ಒಂದು 100 ಜನ ಸ್ಮೋಕ್ ಮಾಡಿ ಹೋಗಿರ್ತಾರೆ. ಅಂಥ ಜಾಗದಲ್ಲಿ ನಾವು ಹೋದಾಗ ಒಂದರ ಬದಲು 100 ಸಿಗರೇಟ್ ಸ್ಮೋಕ್ ಮಾಡಿದಷ್ಟು ನಮಗೆ ಅದರ ಒಂದು ಎಫೆಕ್ಟ್ ಆಗುತ್ತೆ. ಈಗ ನೀವು ಹೇಳಿದ್ರಲ್ಲ ಪ್ಯಾಸಿವ್ ಸ್ಮೋಕರ್, ಅದು ಒಳಗಡೆ ಎಂಟರ್ ಆದಾಗ ಫುಲ್ ಫ್ಯೂಮ್ ಇರುತ್ತೆ ಅದರಲ್ಲಿ. ಹಾಗಾಗಿ ಜನ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಇಂಥ ಸ್ಮೋಕಿಂಗ್ ಝೋನ್ನಲ್ಲಿ ಹೋಗಿ.
ಈಗ ನನಗೇನಿಸುತ್ತೆ ಮೇಡಮ್, ಇದು ಸಾಮಾಜಿಕ ಕಳಕಳಿ ಮತ್ತು ತಿಳುವಳಿಕೆ ಕೂಡ ಜನಸಾಮಾನ್ಯರಲ್ಲಿ ಮೂಡುವಂಥದ್ದಾಗಿರಬೇಕು. ಮತ್ತು ಈಗ ನಾವು ಬದುಕೋದಕ್ಕೆ ಎಲ್ಲರಿಗೂ ಹೇಗೆ ಹಾಕಿದೆಯೋ ನಮ್ಮ ಜೊತೆಗಿರೋರಿಗೂ ಅಷ್ಟೇ ಹಾಕಿದೆ ಅಂತಕ್ಕಂಥದ್ದು ತುಂಬ ಎಲ್ಲರೂ ಮಂದಟ್ ಮಾಡ್ಕೊಂಡು ಬದುಕಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಈ ಕ್ರೋಮೋಸೋಮಲ್ ಫಾರ್ಮೇಷನ್ ಏನಿದೆ, ಪ್ರಾಬಬ್ಲಿ ಜನ್ರೇಷನಿಂದ ಜನ್ರೇಷನ್ಗೆ ಹಲವಾರು ಬದಲಾವಣೆಗಳಾಗಿರ್ಬೋದು. ಈ ಮಾನವನ ಪೀಳಿಗೆಗಳಲ್ಲಿ ನಮ್ಮ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಳ್ಳೆಯದನ್ನೇ ಕೊಡಬೇಕು ಅನ್ನೋದಕ್ಕೆ ಪ್ರಾಬಬ್ಲಿ ಈ ಥರದ್ದೆಲ್ಲ ಸೋಷಿಯಲ್ ಇನ್ಫಾರ್ಮೇಷನ್ಗಳು ಬೇಕು ಅಂತ ನಂಗೆ ಅನಿಸುತ್ತೆ.
ಖಂಡಿತ ಸರ್. ಇದರ ಜೊತೆಗೆ ನೀವು ಹೇಳಿದ ಕೆಲವು ಕಾರಣದ ಜೊತೆಗೆ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಿರೋ ಹಾಗೆ ಫುಡ್ ಅಡಿಟಿವ್ಸ್ಗಳು ಬಹಳಷ್ಟು ನಾವು ಜಂಕ್ ಫುಡ್ಗಳಲ್ಲಿ ನೋಡ್ತೀವಿ. ಪ್ರಿಸರ್ವೇಟಿವ್ಸ್ಗಳಿರುತ್ತೆ, ಎಲ್ಲ ನಮ್ಮ ಒಂದು ಏನು ಜೀವನ ಶೈಲಿ ಇದೆ, ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಈ ಜಂಕ್ ಫುಡ್ಡಲ್ಲಿ ನೀವು ನೋಡಿರ್ಬೋದು ಭಾಳಷ್ಟು ಕಲರಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಈ ಕಲರಿಂಗ್ ಏಜೆಂಟ್ಸ್ ಎಲ್ಲ ದೇ ಆರ್ ವೆರಿ ಪೊಟೆಂಟ್ ಕಾರ್ಸಿನೋಜನ್ ಅನ್ನೋದು ನಮ್ಮ ಪ್ರಯೋಗಾಲಯಗಳಲ್ಲಿ ಪ್ರೂವ್ ಆಗೋಗಿದೆ ಕೆಲವೊಂದು. ಅದೇ ರೀತಿ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಲ್ಲ ನಾವು, ಅದರಲ್ಲಿರುವ ಬಿಸ್ಫಿನಾಲ್ ಆಗಿರ್ಬೋದು, ಅದು ಪ್ಲಾಸ್ಟಿಕ್ ಹೀಟ್ ಆದಾಗ ಬಿಸ್ಫಿನಾಲ್ ರಿಲೀಸ್ ಆಗುತ್ತಲ್ಲ, ದಟ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಅಂತಲೂ ಸಹ ವಿಜ್ಞಾನಿಗಳು ಹೇಳ್ತಾರೆ. ಪೆಸ್ಟಿಸೈಡು, ಇನ್ಸೆಕ್ಟಿಸೈಡು, ಫಂಗಿಸೈಡ್ ಈ ಥರ ಎಷ್ಟು ಹೇಳ್ತಾ ಹೋದರೆ ನಿಜವಾಗ್ಲೂ ನಮಗೆ ಒಂದು ಭಯ ಆಗುತ್ತೆ. ಕೆಮಿಕಲ್ಸ್ಗಳು ನಾವು ಏನೇನು ಯೂಸ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಅದು ಡಿ ಎನ್ ಎಲ್ಲಿ ಒಂದು ಮ್ಯೂಟೇಷನ್ ಅಥವಾ ರೂಪಾಂತರನ ಉಂಟು ಮಾಡಿ ಕ್ಯಾನ್ಸರ್ಗೆ ನಾವು ತುತ್ತಾಗ ಹಾಗೆ ಮಾಡ್ತಿದೆ. ಹಾಗಾಗಿ ನಾವು ನಮ್ಮ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಮುಖ್ಯವಾಗಿ ಇದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಟ್ಟರೆ ಇದರಿಂದ ಸ್ವಲ್ಪ ಮುಕ್ತಿ ಸಿಕ್ಕಬಹುದೇನೋ ನಮಗೆ.
ಈಗ ನೀವು ಆವಾಗಲೇ ಕೇಳ್ತಾ ಇದ್ರಿ ಮೇಡಮ್, ಇವಾಗ ಈಗ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಅದರ ತಿಳುವಳಿಕೆ ಹೆಚ್ಚಾಗಿದೆಯಾ ಅಂಥೇಳಿ. ಈಗ ನಾವು ಒಂದು 2-3 ದಶಕದ ಮುಂಚೆ ಹೋದರೆ ಪ್ರಾಬಬ್ಲಿ ಆಗ ಇದ್ದಿದ್ದ ಜೆನೆಟಿಕ್ ಮೇಕಪ್ಪೇ ಬೇರೆ, ಈಗ ಬರ್ತಾ ಇರುವಂಥ ಜೆನೆಟಿಕ್ ಮೇಕಪ್ಪೇ ಬೇರೆ. ಏನಾಗಿದೆ, ಒಂದು ತಟ್ಟೆನಲ್ಲಿ ಊಟ ಕೊಟ್ಟರೆ ಅದು ಎಷ್ಟು ಪ್ರಮಾಣದಲ್ಲಿ ಆಹಾರ ಇದೆ, ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ಸ್ ಇದೆ ಅಂತಕ್ಕಂಥ ಕಾಲ ಆಗಿದೆ. ಸೊ ಹಾಗಾಗಿ ನಾವು ಆಹಾರದ ಜೊತೆಗೆ ಆಹಾರಕ್ಕಿಂತ ಹೆಚ್ಚಾಗಿ ಕೆಮಿಕಲ್ಸ್ಗಳನ್ನೇ ತಗೋತಾ ಇದ್ದೀವಿ ಅಂತ ಅನ್ಸುತ್ತೆ. ಈ ಕೆಮಿಕಲ್ಸ್ಗಳೇನಾಗುತ್ತೆ, ಪ್ರಾಬಬ್ಲಿ ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ದ ಮೋರ್ ಇಟ್ ಗೆಟ್ ಅಕ್ಯುಮುಲೇಟ್ಸ್ ಅಲ್ಲ, ದ ಜೆನೆಟಿಕ್ ಮೇಕಪ್ ವಿಲ್ ಡಿರೇಂಜ್. ಈಗ ಬರೀ ಕ್ಯಾನ್ಸರ್ ಒಂದೇ ಅಲ್ಲ, ಅದಲ್ಲದೆ ಹಲವಾರು ರೋಗಗಳು ಆಗುವಂತಹ ಸಿಂಡ್ರೋಮ್ಗಳಾಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಈ ಅಕ್ಯುಮುಲೇಟೆಡ್ ಕೆಮಿಕಲ್ ಕಾಂಪೌಂಡ್ಸ್ಗಳಿಂದ ಜೆನೆಟಿಕ್ ಮೇಕಪ್ಪಲ್ಲಿ ವ್ಯತ್ಯಾಸ ಆಗ್ಬೋದು. ಪ್ರಾಬಬ್ಲಿ ನನ್ನ ತಾತನಿಗಿದ್ದ ಜೆನೆಟಿಕ್ ಮೇಕಪ್ಪೇ ಬೇರೆ, ನನಗಿರೋ ಜೆನೆಟಿಕ್ ಮೇಕಪ್ಪೇ ಬೇರೆ. ಅದನ್ನು ನಾನು ಅಕ್ಯುಮುಲೇಟ್ ಮಾಡ್ತಾ ಬಂದಿದ್ದೀನಿ, ಅದು ಮುಂದಕ್ಕೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ಪ್ರಾಬಬ್ಲಿ ನೀವು ಆವಾಗಲೇ ಹೇಳ್ದಂಗೆ ಈ ಎಲ್ಲ ಮಾಹಿತಿಗಳು ಬೇಕಾಗತ್ತೆ. ನಾವು ಎಷ್ಟರ ಮಟ್ಟಿಗೆ ವಾಪಸ್ ಗೋಯಿಂಗ್ ಬ್ಯಾಕ್ ಟು ರೂಟ್ಸ್ ಅಂತ ಹೇಳಿ ಕರೀತಾರಲ್ಲ, ಅಲ್ಲಿಗೆ ಹೋಗುವಂಥದ್ದು, ನಾವು ಹೆಲ್ದಿ ಆಗಿರಲಿಕ್ಕೆ, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಲಿಕ್ಕೆ ಗೋಯಿಂಗ್ ಬ್ಯಾಕ್ ಟು ರೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ.
ಇತ್ತೀಚಿನ ದಿನದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆರ್ಗ್ಯಾನಿಕ್ ಅನ್ನೋ ಒಂದು ಜಾಸ್ತಿ ಬೇಡಿಕೆಯಲ್ಲಿದೆ. ಏಕೆಂದರೆ ಜನಕ್ಕೆ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಒಂದು ಅರಿವಿದೆ. ನಾವು ಜಾಸ್ತಿ ಪೆಸ್ಟಿಸೈಡು ಅಥವಾ ಯಾವುದೇ ಒಂದು ರಾಸಾಯನಿಕಗಳು, ರಸಗೊಬ್ಬರಗಳನ್ನೆಲ್ಲ ಬಳಸೋದ್ರಿಂದ ಎಲ್ಲೋ ಒಂದು ಹೆಲ್ತನ್ನ ನಾವು ಕಾಂಪ್ರಮೈಸ್ ಮಾಡ್ಕೊತಾ ಇದ್ದೀವಿ ಅನ್ನೋದು ಗೊತ್ತಾಗಿರೋದ್ರಿಂದ ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ. ಆ್ಯಂಡ್ ಅದರ್ ಹ್ಯಾಂಡು ನಮ್ಮ ಜೀವನ ಶೈಲಿ, ಈಗ ನಮ್ಮ ಆಹಾರ ಪದ್ಧತಿ ಹೇಳೋದಾದರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಒಂದು ಮಾಂಸವನ್ನು ಸುಟ್ಟು ತಿನ್ನೋದು ಅದೆಲ್ಲ ಯಾವ ಥರ ಅಂತಂದರೆ ವೆಸ್ಟರ್ನೈಸ್ಡ್ ಇದು, ಹಾಗಾಗಿ ಹೆಚ್ಚಿನವರು ಒಂದು ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇದ್ರು. ನಮ್ಮಲ್ಲೂ ಸಹ ಅದೇ ಒಂದು ಇತ್ತೀಚಿನ ಒಂದು ಪ್ರಾಕ್ಟೀಸ್ನ ನಾವು ನೋಡ್ತಾ ಇದ್ದೀವಿ. ಮಕ್ಕಳುಗಳು ಭಾಳ ಇಷ್ಟಪಡ್ತಾರೆ ಜಂಕ್ ಫುಡ್ ಇಷ್ಟಪಡ್ತಾರೆ, ಮತ್ತು ಈಗ ನಾನ್ ವೆಜಿಟೇರಿಯನ್ ಯಾವುದೇ ಒಂದಿದೆ ಅದನ್ನ ಬೇಯಿಸಿ ಮೊದಲು ಬೇಯಿಸಿ ತಿಂತಾ ಇದ್ರು, ಈಗ ಅದನ್ನು ಬರ್ನ್ ಮಾಡಿ ತಿಂತಾರೆ. ಅವಾಗ ಅದು ಕಾರ್ಬನ್ ಇರುತ್ತಲ್ಲ, ಅದು ಒಂದು ಡೆಪಾಸಿಷನ್ ಎಲ್ಲೋ ಒಂದು.
ಡೆಫಿನೆಟ್ಲಿ ಮ್ಯಾಮ್, ನೀವು ಹೇಳಿದಂಗೆ ಸ್ಮೋಕ್ಡ್ ಫುಡ್ ಇಸ್ ಒನ್ ಆಫ್ ದ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾರ್ಸಿನೋಮಾ ನೇಸೋಫಾರಿಂಗ್ಸ್ ಅಂತ ಹೇಳಿ ಕರಿತೀವಿ, ಮೂಗಿನ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್. ಆ್ಯಂಡ್ ನೀವು ಹೇಳ್ದಂಗೆ ಈ ಥರದ ಎಲ್ಲ ಕೆಮಿಕಲ್ಗಳು ಅಥವಾ ಜಂಕ್ ಫುಡ್ಗಳಾಗಿರ್ಬೋದು, ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಸೊ ಅದೆಲ್ಲದೂ ಕೂಡ ಅಲ್ಟಿಮೇಟ್ಲಿ ಮೈಕ್ರೋ ಹೋದಾಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ, ಗ್ರ್ಯಾಜುವಲಿ ಪ್ರಾಬ್ಲಿ. ಇದೆಲ್ಲದರಿಂದ ಹ್ಯಾವಿಂಗ್ ಎ ಹೆಲ್ದಿ ಲೈಫ್ ಸ್ಟೈಲ್, ಒಂದು ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮನ್ನು ನೀವು ಶಿಸ್ತುಬದ್ಧರನ್ನಾಗಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ.
ಹಾಗಾಗಿ ಈ ದಿನ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಯಾವ್ಯಾವ ರೀತಿಯ ಕ್ಯಾನ್ಸರ್ ಕಂಡು ಬರುತ್ತೆ, ಮತ್ತು ಅದರ ಮುಖ್ಯವಾದ ಕ್ಯಾನ್ಸರ್ನ ಗುಣಲಕ್ಷಣಗಳು ಏನು, ಕ್ಯಾನ್ಸರ್ ಕಾರಕಗಳು ಯಾವುವು, ಮತ್ತು ಇದರಿಂದ ಹೊರಬರುವ ವಿಧಾನ ಏನು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಇವತ್ತು ಡಾಕ್ಟರ್ ವಿನಯ್ ನೀಡಿದ್ದಾರೆ. ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಗೈಲ್ ಆರೋಗ್ಯ ಇದೆ ಅಂದರೆ ನಮ್ಮ ಕೈಲೇ ಇದೆ ಆರೋಗ್ಯ, ನಮ್ಮ ಕೈಲೇ ಇದೆ, ನಾವು ಯಾವ ರೀತಿ ಬೇಕಾದರೂ ಅದನ್ನು ನಮ್ಮ ಆರೋಗ್ಯನ ನಾವು ವೃದ್ಧಿ ಮಾಡ್ಕೋಬಹುದು. ಹಾಗಾಗಿ ಒಂದು ಶಿಸ್ತುಬದ್ಧವಾದ ಜೀವನ ಶೈಲಿ ಏನಿದೆ, ಅದೇ ರೀತಿ ನಮ್ಮ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ನಾವು ಏನು ಹೇಳ್ತೀವಿ, ಮೊದಲು ನಮ್ಮ ಹಿರಿಯರು ಯಾವ ರೀತಿಯ ಒಂದು ಆಹಾರ ಪದ್ಧತಿನ ಬಳಸ್ತಾ ಇದ್ರು, ನಾವು ಬ್ಯಾಕ್ ಟು ಆ ಥರ ಹಿಂದೆ ಹೋದರೆ ಖಂಡಿತವಾಗ್ಲೂ ಕೆಲವೊಂದು ಈ ಕ್ಯಾನ್ಸರ್ ಆಗಿರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಾಗಿರ್ಬೋದು, ಇದರಿಂದೆಲ್ಲ ನಾವು ಮುಕ್ತಿಯನ್ನು ಪಡೆಯಬಹುದು.
ನಮ್ಮ ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ವಿನಯ್ ಮುತ್ತಗಿ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು, ಮತ್ತು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ರವರು ನಮ್ಮ ಜೊತೆ ರೇಡಿಯೋ ಮಾನಸ ಸಂವಾದ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಅಂಗವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೇಡಿಯೋ ಮಾನಸ ಕೇಳುಗರಿಗಾಗಿ ಕ್ಯಾನ್ಸರ್ ಬಗೆಗೆ ತಿಳಿಸಿಕೊಡಲಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ.
ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ. ಕ್ಯಾನ್ಸರ್ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನಾನು ಈಗಾಗಲೇ ನಿಮಗೆ ನೀಡಿದ್ದೀನಿ. ಆದರೆ ಕ್ಯಾನ್ಸರ್ಗೆ ದೊರಕಬಹುದಾದ ಚಿಕಿತ್ಸೆಗಳು ಯಾವುವು, ಕ್ಯಾನ್ಸರ್ ಅಂತ ಅಂದ ತಕ್ಷಣ ಆ ವ್ಯಕ್ತಿ ಮತ್ತು ಆತನ ಕುಟುಂಬದಲ್ಲಿ ಒಂದು ಕಾಣಬಹುದಾದ ಒಂದು ಗಾಬರಿ ಆಗ್ಬೋದು, ಒಂದು ಭಯ ಆಗ್ಬೋದು, ಅಥವಾ ಇನ್ನೂ ಜಾಸ್ತಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಕೆಲವರು ಖಿನ್ನತೆಗೂ ಒಳಗಾಗ್ತಾರೆ. ಕ್ಯಾನ್ಸರ್ ಬಂದುಬಿಟ್ಟಿದೆ, ನಮ್ಮ ಹತ್ರದವ್ರಿಗೆ ಸಂಬಂಧಿಕರಿಗೆ ಕ್ಯಾನ್ಸರ್ ಬಂದಿದೆ, ನಮ್ಮ ಪ್ರೀತಿ ಪಾತ್ರದವರಿಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಒಂದು ಮನಸ್ಥಿತಿನೂ ಸಹ ಬಹಳಷ್ಟು ಸಮಯದಲ್ಲಿ ನಾವು ಹೊಂದಬೇಕಾಗುತ್ತೆ. ಹಾಗಾಗಿ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಾಗ, ತಪಾಸಣೆಯಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ವೈದ್ಯರು ಯಾವ ರೀತಿಯ ಚಿಕಿತ್ಸೆನ ಮಾಡ್ತಾರೆ, ಆ ಚಿಕಿತ್ಸೆ ಕೊಡೋದಕ್ಕೆ ಮೊದಲು ಅವರು ರೋಗಿಗಳಿಗೆ, ಆ ಕುಟುಂಬಸ್ಥರಿಗೆ ಯಾವ ರೀತಿ ಅವರನ್ನು ಒಂದು ಮೆಂಟಲಿ ಅವರು ಪ್ರಿಪೇರ್ ಮಾಡಬೇಕಾಗುತ್ತೆ, ಒಂದು ಕೌನ್ಸಿಲಿಂಗ್, ಒಂದು ಆಪ್ತ ಸಮಾಲೋಚನೆ ಈ ದಿನ ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಹೆಸರಾಂತ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ವಿನಯ್ ಮುತ್ತಗಿಯವರು. ಇವರು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕ್ಯಾನ್ಸರ್ ಅಂತ ನಿಮಗೆ ರೋಗಿಗಳನ್ನು ನೋಡಿ ಪರೀಕ್ಷೆ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಆವಾಗ ನಿಮ್ಮದು ಜವಾಬ್ದಾರಿ ತುಂಬ ದೊಡ್ಡದು. ಅವ್ರಿಗೆ ನೀವು ಯಾವ ರೀತಿ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ಕುಟುಂಬದವ್ರನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ನಿಜವಾಗಲೂ ಇದು ಒಂದು ಕಷ್ಟಕರವಾದ ಸಂಗತಿ ಅಂತ ಅನ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಹೇಗೆ ನೀವು ಪತ್ತೆ ಮಾಡ್ತೀರಾ, ಪತ್ತೆ ಮಾಡಿದ ನಂತರ ನೀವು ಯಾವ ರೀತಿ ಅವರನ್ನು ಮತ್ತು ಅವರ ಕುಟುಂಬ ವರ್ಗದವರ ಚಿಕಿತ್ಸೆಗೆ ಅವ್ರನ್ನ ನೀವು ಪ್ರಿಪೇರ್ ಮಾಡಬೇಕು, ನೀವು ಚಿಕಿತ್ಸೆ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆನೇ ಬಹಳಷ್ಟು ಮಾಹಿತಿಯನ್ನು ಅವರಿಗೆ ನೀವು ನೀಡಬೇಕಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಿ.
ರೈಟ್ ಮ್ಯಾಮ್, ನೀವು ಕೇಳಿದ ಕ್ವೆಶನ್ ತುಂಬ ಆಪ್ಟ್ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಈಗ ನಾವು ಬೇರೆ ಯಾವುದೇ ರೋಗಗಳಿದ್ದಾಗ, ಒಂದು ಜ್ವರ ಬಂದಿದೆ, ಏನೋ ಕೆಮ್ಮಿದೆ, ಈ ಥರದ ಸಿಂಪಲ್ ಯಾವುದೇ ರೋಗಗಳಿದ್ದಾಗ ನಾವು ಚಿಕಿತ್ಸೆ ಕೊಡೋದಕ್ಕೂ, ಕ್ಯಾನ್ಸರ್ ಇದೆ ಮತ್ತು ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಅಂತ ಅನಿಸುತ್ತೆ. ಈಗ ನಂಗೆ ಜ್ವರ ಇದೆ ಅಂತಂದರೆ ಪ್ರಾಬಬ್ಲಿ ಮಾತ್ರೆಗಳು ಕೊಟ್ಟು ಕಳಿಸ್ಬೋದು, ಅವ್ನು ಮನೇಲಿ ಹೋಗ್ತಾನೆ, ಜ್ವರಕ್ಕೆ ಮಾತ್ರೆ ತೊಗೋತಾನೆ, 5 ದಿನ ತೊಗೋತಾನೆ, 7 ದಿನ ತೊಗೋತಾನೆ, ಹುಷಾರಾಗ್ತಾನೆ, ವಾಪಸ್ ಬರ್ತಾನೆ. ಬಟ್ ಕ್ಯಾನ್ಸರ್ಗೆ ಹಾಗಾಗೋದಿಲ್ಲ. ಕ್ಯಾನ್ಸರ್ ಅಂತಕ್ಕಂಥದ್ದು ರೋಗಿಯ ಜೊತೆಗೆ ರೋಗಿಯ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯವಸ್ಥೆಗಳಲ್ಲೂ ಏರುಪೇರುಗಳನ್ನು ಉಂಟು ಮಾಡುತ್ತೆ, ಮತ್ತು ಆ ಏರುಪೇರುಗಳು ಸಾಮಾಜಿಕವಾಗಿ ಕೂಡ ನಮಗೆ ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ಯೂಶ್ವಲಾಗಿ ನಾವೇನು ಮಾಡ್ತೀವಿ, ನಾನು ಕ್ಯಾನ್ಸರ್ಗಳು ಗಂಟಿನ ಮಾದರಿಯಲ್ಲಿ ಅಥವಾ ಹುಣ್ಣಿನ ಮಾದರಿಯಲ್ಲಿ ಕಾಣಿಸ್ಕೊಳ್ಬೋದು. ಯಾವುದೇ ರೀತಿಯ ಕ್ಯಾನ್ಸರ್ ಗುಮಾನಿ ಇರುವಂತಹ ಗಂಟು ಅಥವಾ ಹುಣ್ಣಿನಿಂದ ಏನು ಮಾಡ್ತೀವಿ ಅಂತಂದರೆ, ನಾವು ಒಂದು ತುಂಡನ್ನು ತೆಗೆದು ಪರೀಕ್ಷೆ ಮಾಡ್ತೀವಿ, ಅದನ್ನು ನಾವು ಬಯೋಪ್ಸಿ ಅಂತ ಹೇಳಿ ಕರಿತೀವಿ. ಈ ಯಾಕೆ ನಾವು ತುಂಡು ತೊಗೊಂಡು ಪರೀಕ್ಷೆ ಮಾಡ್ತೀವಿ ಅಂತಂದರೆ, ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಜೀವಕೋಶಗಳಲ್ಲಿ ಆಗುವಂತಹ ಬದಲಾವಣೆಗಳು, ಆ ಬದಲಾವಣೆಗಳು ಆಗಿದೆಯೋ ಇಲ್ವೋ ಅನ್ನೋದನ್ನು ನಾವು ಅಲ್ಲಿರುವ ಜೀವಕೋಶಗಳನ್ನು ಮೈಕ್ರೋಸ್ಕೋಪ್ನ ಮೂಲಕ ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ದೇ ಬದಲಾವಣೆಗಳು ಅಂತಕ್ಕಂಥ ನಿರ್ದಿಷ್ಟವಾಗಿ ಹೇಳಿದ ಮೇಲೇ ಅದನ್ನು ಕ್ಯಾನ್ಸರ್ ಅಂತ ಹೇಳಿ ನಾವು ಖಚಿತ ಮಾಡ್ಕೋತೀವಿ. ಕ್ಯಾನ್ಸರ್ನ ಇನ್ನೊಂದು ಮೂಲಭೂತ ಗುಣ ಏನಪ್ಪ ಅಂತಂದರೆ, ಯಾವ ಜಾಗದಲ್ಲಿ ಕ್ಯಾನ್ಸರ್ ಉತ್ಪತ್ತಿಯಾಗಿರುತ್ತೋ ಆ ಜಾಗದಿಂದ ಅದರ ಸುತ್ತಮುತ್ತ ಹರಡ್ಕೊಳ್ಳುತ್ತೆ, ಅಲ್ಲಿಂದ ಲೋಕೋ ರೀಜನಲ್ ಸ್ಪ್ರೆಡ್ ಅಂತ ಹೇಳಿ ಕರಿತೀವಿ, ಅಲ್ಲಿರುವ ಲಿಂಫ್ ನೋಡಲ್ ಸ್ಟೇಷನ್ಸ್ಗಳಿಗೆ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಸ್ತನದಲ್ಲಿ ಕಾಣಿಸ್ಕೊಳ್ಳುವಂತಹ ಗಂಟುಗಳು ಅಲ್ಲಿಂದ ಉತ್ಪತ್ತಿಯಾಗಿ ಕಂಕುಳಿಗೆ ಗಂಟಿನ ಮಾದರಿಯಲ್ಲಿ ಹರಡ್ಕೋಬೋದು, ಅಲ್ಲಿಂದ ದೇಹದ ಬೇರೆ ಭಾಗಗಳಿಗೆ ಹರಡ್ಕೋಬೋದು, ನಿಮ್ಮ ಲಿವರ್ಗೆ ಹೋಗ್ಬೋದು ಅಥವಾ ಲಂಗ್ಸ್ಗೆ ಹೋಗ್ಬೋದು ಅಥವಾ ಬೋನ್ಗಳಿಗೆ ಸ್ಪ್ರೆಡ್ ಆಗ್ಬೋದು. ಕಾಯಿಲೆ ಅಥವಾ ಈ ಕ್ಯಾನ್ಸರ್ನ ಕಾಯಿಲೆ ಒಂದು ಭಾಗದಿಂದ ಉತ್ಪತ್ತಿಯಾಗಿ ದೇಹದ ಯಾವ ಭಾಗಗಳಿಗೆ ಹರಡ್ಕೊಂಡಿದೆ, ಎಷ್ಟು ಪ್ರಮಾಣದಲ್ಲಿ ಹರಡ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಅಲ್ಲಿಂದ ಹೇಗೆ ನಾವು ತುಂಡು ತೊಗೊಂಡು ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಅಂತ ಹೇಳಿ ಖಚಿತಪಡಿಸ್ಕೊಂಡ್ವೋ, ಅದೇ ರೀತಿ ಕಾಯಿಲೆ ಅಲ್ಲಿಂದ ಉತ್ಪತ್ತಿಯಾಗಿ ದೇಹದ ಬೇರೆ ಭಾಗಗಳಿಗೆ ಹರಡ್ಕೊಂಡಿದೆಯೋ ಇಲ್ಲೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ಕೆಲವು ರೇಡಿಯಾಲಜಿಕಲ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಕರಿತೀವಿ. ರೆಗ್ಯುಲರ್ ಆಗಿ ನಾವು ನೋಡೋ ಹಾಗೆ ಸಿಟಿ ಸ್ಕ್ಯಾನ್ಗಳಾಗಿರ್ಬೋದು, MRIಗಳಾಗಿರ್ಬೋದು, ಅಥವಾ ವೆರಿ ವೆಲ್ ಅಡ್ವಾನ್ಸ್ಡ್ ಈಗಿನ ದಿನಗಳಲ್ಲಿ ನಾವು ನೋಡುವಂಥ ಪೆಟ್ ಸಿಟಿ ಅಂತ ಹೇಳಿ ಕರಿತೀವಿ. ಈ ಥರದ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ಗಳನ್ನು ಯೂಸ್ ಮಾಡಿ ಯಾವ ಪ್ರಕಾರದ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ಒಂದು ಸರ್ತಿ ನಾವು ಯಾವ ಪ್ರಕಾರದ ಕಾಯಿಲೆ ಯಾವ ಸ್ಟೇಜಲ್ಲಿದೆ ಅಂದಮೇಲೆ ಮುಂದಿನ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈಗ ನೀವು ಆವಾಗಲೇ ಹೇಳಿದ್ರಿ, ನೀವು ಒಬ್ಬ ವ್ಯಕ್ತಿಯನ್ನು ಎಷ್ಟು ಮಾನಸಿಕವಾಗಿ ಸಿದ್ಧಪಡಿಸ್ತೀರಿ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತು ಆ ಕಾಯಿಲೆಗೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಅಂತ. ಈಗ ಟೇಬಲ್ನ ಈಚೆ ಕೂತ್ಕೊಂಡು ನಾನು ಕ್ಯಾನ್ಸರ್ ಇದೆ ಅಂತಕ್ಕಂಥದ್ದನ್ನು ಎಷ್ಟು ಈಸಿಯಾಗಿ ಹೇಳಬಲ್ಲೆನೋ, ಟೇಬಲ್ನ ಆಚೆಗೆ ಕೂತಿರುವಂತಹ ಪೇಷೆಂಟ್ಗಳು ಅಷ್ಟೇ ಈಸಿಯಾಗಿ ಅದನ್ನು ತೊಗೊಳೋಕ್ಕಾಗೋದಿಲ್ಲ. ನಾನು ಪಾಸಿಟಿವ್ ಇದೆ ಅಂತ ಹೇಳೋದನ್ನು ಅವರು ಅಷ್ಟೇ ಪಾಸಿಟಿವ್ ಆಗಿ ತೊಗೊಳ್ಳುವಂಥದ್ದು ತುಂಬ ಕಷ್ಟವಾದ ಕೆಲಸ ಆಗಿರುತ್ತೆ. ಯೂಶ್ವಲಾಗಿ ನಾವು ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಲ್ಲಿ, ಈಗ ದಶಕದ ಈಚೆಗೆ ನೋಡುವುದಾದರೆ ಕಾಯಿಲೆಗಳನ್ನು ಪತ್ತೆ ಮಾಡುವಂಥದ್ದು ಅದಕ್ಕೆ ಚಿಕಿತ್ಸೆ ನೀಡುವಂಥದ್ರಲ್ಲಿ ತುಂಬ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಎಲ್ಲ ಪೇಷಂಟ್ಸ್ಗಳು ಅಥವಾ ನಿಮಗೆ ಗೊತ್ತಿರುವಂತಹ ಯಾವುದೇ ಪೇಷಂಟ್ಸ್ಗಳು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರನ್ನು ಸೂಕ್ತವಾಗಿ ವೈದ್ಯರ ಬಳಿ ಕರ್ಕೊಂಡು ಹೋಗಿ ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಹಂತಗಳಲ್ಲಿ ಪತ್ತೆ ಮಾಡುವಂತಹ ಎಲ್ಲ ಕ್ಯಾನ್ಸರ್ ಕಾಯಿಲೆಗಳನ್ನು ಗುಣಪಡಿಸ್ಬೋದಾಗಿರುತ್ತೆ. ಸೊ ಹಾಗಾಗಿ ನಾವು ಯೂಶ್ವಲಾಗಿ ಪೇಷಂಟ್ಸ್ಗಳನ್ನು ಮಾನಸಿಕವಾಗಿ ಅವರೊಟ್ಟಿಗೆ ಇರುವಂಥ ಫ್ಯಾಮಿಲಿ ಮೆಂಬರ್ಸನ್ನು ಕಾಯಿಲೆಯ ರೂಪುರೇಷೆಗಳೇನು, ಆ ಕಾಯಿಲೆ ಇದ್ದಾಗ ಏನಾಗುತ್ತೆ, ಕಾಯಿಲೆಗೆ ಯಾವ ಚಿಕಿತ್ಸೆಗಳಿದೆ, ಚಿಕಿತ್ಸೆ ತೊಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ತೊಗೊಳ್ಳದೇ ಇದ್ದರೆ ಏನು ಡಿಸ್ಅಡ್ವಾಂಟೇಜಸ್ ಇದೆ, ಇದನ್ನೆಲ್ಲದನ್ನು ಹೇಳೋದ್ರ ಮೂಲಕ ಪೇಷಂಟ್ಗಳನ್ನು ಸನ್ನದ್ಧಪಡಿಸಿರ್ತೀವಿ. ಜೊತೆಗೆ ನಾವು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಕಂಪ್ಲೀಟ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿರೋದ್ರಿಂದ ನಾವು ಸರಿಸುಮಾರು 30 ವರ್ಷ ಆರೋಗ್ಯ ಲೈಕ್ ಈ ಸೇವೆಯಲ್ಲಿ ಇರೋದ್ರಿಂದ ನಮಗೆ ಇದು ಇನ್ನಷ್ಟು ಸುಲಭ ಆಗುತ್ತೆ. ಯಾಕೆಂದರೆ 30 ವರ್ಷಗಳಿಂದ ನಾವು ಟ್ರೀಟ್ ಮಾಡಿರುವಂಥ ಪೇಷಂಟ್ಗಳು ಅವರು ಗುಣಮುಖರಾಗಿ ಅವರು ಬಂದಾಗ ಅಥವಾ ಅವರು ಇನ್ನಷ್ಟು ಜನರಿಗೆ ಮಾಹಿತಿಯನ್ನು ಹಂಚಿದಾಗ ಚಿಕಿತ್ಸೆ ಪಡ್ಕೊಳ್ಳುವಂತಹ ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲಿ ಆ ಧೈರ್ಯ ಉತ್ಪತ್ತಿ ಆಗುತ್ತೆ. ಪ್ರಾಬಬ್ಲಿ ಆ ಕಾನ್ಫಿಡೆನ್ಸಿಂದಾಗಿ ನಾವು ಕೂಡ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ.
ಸರ್, ಈ ಸಂದರ್ಭದಲ್ಲಿ ನನಗೆ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರ್ತಾ ಇದೆ. ಈಗ ನಾನು ಈಗ ನಮ್ಮ ಒಂದು ರಿಸರ್ಚ್ ಮಾಡಬೇಕಾದ್ರೆ ಈ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಸೈಟೋಜೆನೆಟಿಕ್ಸ್ ಲ್ಯಾಬ್ರೇಟ್ರಲ್ಲಿ ಸುಮಾರು 1-3 ತಿಂಗಳುಗಳ ಕಾಲ ಒಂದು ಟ್ರೈನಿಯಾಗಿ ನಾನು ಕೆಲಸ ಮಾಡಿದ್ದೆ. ಏಕೆಂತಂದರೆ ಯಾವ ರೀತಿ ಮ್ಯೂಟೇಷನ್ ಆಗಿರ್ಬೋದು, ಕ್ಯಾರಿಯೋಟೈಪ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ಅಲ್ಲಿ ಪಡಿತಾ ಇರಬೇಕಾದ್ರೂ ಸಹ ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಭಯ ಆಗ್ತಾಯಿತ್ತು. ಕ್ಯಾನ್ಸರ್ ಹಾಸ್ಪಿಟಲ್ ಅಂತ, ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ನೋಡಿದಾಗ ನಾನಲ್ಲಿ ಟ್ರೈನಿ, ಆದರೂ ಎಂಟ್ರ್ ಆಗಬೇಕಾದ್ರೆ ನನಗೆ ಭಯ ಆಗ್ತಾಯಿತ್ತು. ಹಾಗಾಗಿ ಯಾವುದೇ ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆ ರೋಗಿಯ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಒಂದು ಅವರಿಗೆ ಎಲ್ಲೋ ಒಂದು ತಳಮಳ ಇರುತ್ತೆ. ಏನಾಗುತ್ತೋ, ನೀವು ಹೇಳಿದಾಗೆ ಪಾಸಿಟಿವ್ ಆಗಿ ನಾವು ಹೇಳೋದನ್ನು ಅವರು ಪಾಸಿಟಿವ್ ಆಗಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಒಂದು ಸಲ ನನಗೆ ಎಲ್ಲೋ ಒಂದು ಸ್ಥಾನದಲ್ಲಿ ಏನೋ ಒಂದು ಗೆಡ್ಡೆ ಥರ ಏನೋ ಒಂದು ಅನಿಸ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಏಕೆಂದರೆ ನಮಗೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಇರೋದ್ರಿಂದ ತಕ್ಷಣ ನಾವು ಒಂದು ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಮನೇಲಿರೋವ್ರ ಪರಿಸ್ಥಿತಿ ಬರೀ ಟೆಸ್ಟಿಂಗ್, ಅದು ಮನೇಲಿ ಎಲ್ಲ ಅಳ್ತಾ ಇದ್ದಾರೆ, ಇನ್ನೂ ಏನು ಟೆಸ್ಟ್ ಮಾಡಿಸಿಲ್ಲ, ರಿಪೋರ್ಟ್ ಬಂದಿಲ್ಲ, ಎಲ್ಲರೂ ಒಂಥರ ಕಂಗಾಲಾಗಿದ್ದರು. ಆ ಟೆಸ್ಟ್ ರಿಪೋರ್ಟ್ ಬರೋವರೆಗೂ ನಾನು ಕೂಲಾಗಿದ್ದೆ. ಬಟ್ ಮನೆಯ ವಾತಾವರಣ ಬಿಸಿಯಾಗೋಗಿತ್ತು. ಏನಾಗುತ್ತೋ ಏನು, ಏಕೆಂತಂದರೆ ಮನುಷ್ಯನಿಗೆ ಮುಖ್ಯವಾಗಿ ಮಾನಸಿಕ ಸ್ಥೈರ್ಯ ಭಾಳ ಮುಖ್ಯ. ಅದು ಪಾಸಿಟಿವ್ ಆಗಾರು ಬರಲಿ, ನೆಗೆಟಿವ್ ಆಗಾರು ಬರಲಿ, ಪಾಸಿಟಿವ್ ಬಂದರೆ ಅದನ್ನು ಓವರ್ಕಮ್ ನಾನು ಹೇಗೆ ಮಾಡ್ತೀನಿ ಅನ್ನೋದು ಒಂದು ಅವರಲ್ಲಿ ಇದ್ದರೆ ಖಂಡಿತವಾಗಲೂ ಈ ಕಾಯಿಲೆನ ಸಂಪೂರ್ಣವಾಗಿ ಗುಣಪಡಿಸಿ ಹಲವಾರು ವರ್ಷಗಳು, ನಾನು ಬಹಳಷ್ಟು ಜನ ನೋಡಿದ್ದೀನಿ ಬ್ರೆಸ್ಟ್ ಕ್ಯಾನ್ಸರ್ ಅವರು 25-26 ವರ್ಷಗಳು ಆರಾಮಾಗಿ ಅವರು ಜೀವನ ನಡೆಸಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲೇ ಕೆಲವು ಸ್ಟೂಡೆಂಟ್ಸ್ಗಳು ಕ್ಯಾನ್ಸರ್ ಹಾಡ್ಗಿನ್ಸ್ ಲಿಂಫೋಮಾ ಇದ್ದವರು, ಅದರಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಮದುವೆಯಾಗಿ ಮಕ್ಕಳಿದೆ, ಒಳ್ಳೆಯ ಒಂದು ಸುಖಿ ಸಂಸಾರನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಜವಾಗ್ಲೂ ಒಂದು ಮಾನಸಿಕ ಸ್ಥೈರ್ಯ ಅನ್ನೋದು ಇದೆಯಲ್ಲ, ಅದು ಬಹಳ ಮುಖ್ಯ ಈ ಒಂದು ನಿಟ್ಟಿನಲ್ಲಿ ಅಂತ ಹೇಳ್ಬೋದು ಸರ್. ಹಾಗೆ ಇತ್ತೀಚಿನ ದಿನದಲ್ಲಿ ಮೊದಲು ರೇಡಿಯೋಥೆರಪಿ, ಕೀಮೋ, ಸರ್ಜರಿ ಇದೆಲ್ಲ ತುಂಬ ಕಾಮನ್ ಆಗಿ ಮಾಡ್ತಿದ್ದಂಥ ಒಂದು ಚಿಕಿತ್ಸೆಗಳು, ಅದನ್ನು ಬಿಟ್ಟು ಇತ್ತೀಚಿನ ದಿನದಲ್ಲಿ ನಾವು ನೋಡಿ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಅಂತೀವಿ, ಇಮ್ಯುನೋಥೆರಪಿ, ಬೇರೆ ಬೇರೆ ಥರದ ಒಂದು ಥೆರಪಿಗಳೆಲ್ಲ ಇದೆ, ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀರಾ?
ಡೆಫಿನೆಟ್ಲಿ ಮೇಡಮ್. ಈಗ ನೀವು ಬರೀ ಕ್ಯಾನ್ಸರ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಯಾವುದೇ ವೈದ್ಯರು, ಈಗ ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬನೇ ವೈದ್ಯ ಎಲ್ಲ ಕ್ಯಾನ್ಸರ್ನ ಗುಣಪಡಿಸ್ಬೋದು ಅಂತಕ್ಕಂಥದ್ದು ತುಂಬ ತಪ್ಪು ಕಲ್ಪನೆ. ಕ್ಯಾನ್ಸರ್, ಯಾವುದೇ ವ್ಯಕ್ತಿ ಕ್ಯಾನ್ಸರ್ನಿಂದ ಡಯಾಗ್ನೋಸ್ ಆದ ಮೇಲೆ ಅವರಿಗೆ ಸರ್ಜಿಕಲ್, ಮೆಡಿಕಲ್ ಮತ್ತು ರೇಡಿಯೇಷನ್, ಈ ಮೂರೂ ಚಿಕಿತ್ಸಾ ಪದ್ಧತಿಗಳು ತಮ್ಮ ಜೀವಿತಾವಧಿಯಲ್ಲಿ ಯಾವುದೋ ಒಂದು ನಿಟ್ಟಿನಲ್ಲಿ ಅವಶ್ಯಕವಾಗಿ ಬೇಕಾಗೇ ಇರುತ್ತೆ. ಮತ್ತು ನಾನು ಆವಾಗಲೇ ಹೇಳಿದಂಗೆ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಆಗಿರ್ಬೋದು, ನ್ಯೂರ್ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಆಗಿರ್ಬೋದು, ಅದರಿಂದ ನಾವು ಕಾಯಿಲೆಯನ್ನು ತುಂಬ ಆ್ಯಕ್ಯುರೇಟ್ ಆಗಿ ನಿರ್ಧರಿತವಾಗಿ ಹೇಳುವಂಥದ್ದಾಗಿರ್ಬೋದು, ಅದಾದ ಮೇಲೆ ಚಿಕಿತ್ಸಾ ಪದ್ಧತಿಗಳು. ಈಗ ದಾರಿ ಯಾವುದು ಅಂತ ಗೊತ್ತಾದರೆ ನಡ್ಕೊಂಡು ಹೋಗೋದು ತುಂಬ ಸುಲಭ ಆಗುತ್ತೆ. ಸೊ ಯಾವುದು ಅಂತ ಗೊತ್ತಿಲ್ಲದೇ ನಡೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಎಲ್ಲ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ಗಳು ಅದರೊಟ್ಟಿಗೆ ಈ ಮೂರೂ ಸ್ಪೆಷಲಿಸ್ಟ್ಗಳು ಅಂದರೆ ಸರ್ಜಿಕಲ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಇವರೆಲ್ಲರೂ ಒಂದೇ ಸೂರ್ಯನ ಅಡಿನಲ್ಲಿ ಸಿಗೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಎನಿ ಪೇಷಂಟ್. ಒಂದು ಕ್ಯಾನ್ಸರ್ ರೋಗಿಗೆ ಅದು ಬೋನ್. ಸೊ ಯಾವುದೇ ಕ್ಯಾನ್ಸರ್ನಿಂದ ಪೀಡಿತರಾದವರು ಈ ಎಲ್ಲ ಮೊಡಾಲಿಟೀಸ್ಗಳು ಒಂದೇ ಕಡೆ ಇರುವಂಥ ಜಾಗದಲ್ಲಿ ಚಿಕಿತ್ಸೆ ಪಡ್ಕೊಂಡಾಗ ಅದರ ಔಟ್ಕಮ್ಗಳು, ಅದರಿಂದಾಗಿ ಗುಣಮುಖರಾಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆವಾಗಲೇ ಹೇಳ್ತಾ ಇದ್ದೀರಿ ನಾನು ಕಿದ್ವಾಯ್ಗೆ ಎಂಟ್ರ್ ಆಗುವಾಗ ನನಗೆ ಭಯ ಆಗ್ತಾ ಇತ್ತು ಅಂತ ಹೇಳಿ ಅಂತ. ನಾನು ನನ್ನ ಮಾಸ್ಟರ್ಸ್ ಮಾಡಿದ್ದು ಕಿದ್ವಾಯಿಂದ ಮೇಡಮ್. ಫಸ್ಟ್ ಡೇ ನಾನು ಕಿದ್ವಾಯ್ಗೆ ಎಂಟ್ರ್ ಆಗುವಾಗಲೂ ನನಗೂ ಆ ಥರದ್ದೇ ಒಂದು ಇದು ಇತ್ತು, ಈ ಥರದ್ದು ಒಂದು ಬ್ರ್ಯಾಂಚನ್ನು ಪಿಕ್ ಮಾಡ್ತಾ ಇದ್ದೀನಿ, ಈ ಬ್ರ್ಯಾಂಚಲ್ಲಿ ಚೆನ್ನಾಗಾಗಿದ್ದೀರಾ, ಮನೆಗೆ ಹೋಗಿ ಅನ್ನೋದಕ್ಕಿಂತ ಏನೂ ಆಗಿಲ್ಲ ಅಂತಕ್ಕಂಥದ್ದೇ ಜಾಸ್ತಿ ಇದೆ ಅನ್ನುವಂತಹ ಕಾಲ ಆವಾಗ. ಅಂಥ ಟೈಮಲ್ಲಿ ವೈದ್ಯನಾದವನಿಗೆ ತುಂಬ ಖುಷಿ ಕೊಡೋ ವಿಚಾರ ಏನಪ್ಪ ಅಂದರೆ ನೀವು ಚೆನ್ನಾಗಾಗಿದ್ದೀರಿ ಮನೆಗೆ ಹೋಗಿ ಅಂತಕ್ಕಂಥದ್ದು. ಅದನ್ನು ಬಿಟ್ಟು ನಾನು ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಬ್ರ್ಯಾಂಚನ್ನು ಅಸಹಾಯಕ ಬ್ರ್ಯಾಂಚಲ್ಲಿ ಇದ್ದೀನಿ ಅಂತಕ್ಕಂಥದ್ದು ನನಗೂ ಇತ್ತು. ಬಟ್ ಅಲ್ಲಿಂದ ಇಲ್ಲಿಗೆ ನಾವು ನಡೆದುಕೊಂಡ ಹಾದಿ ಏನಿದೆ ತುಂಬ ಚೆನ್ನಾಗಿದೆ. ನಾವೇ ನೋಡುವ ಹಾಗೆ ನೀವೇ ಹೇಳ್ತಾ ಇದ್ರಿ, ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಗಳು 20-20 ವರ್ಷ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಚಿಕಿತ್ಸಾ ಪದ್ಧತಿಗಳಲ್ಲಿ ಗಣನೀಯವಾಗಿ ವ್ಯತ್ಯಾಸಗಳಾಗಿದೆ. ಅದನ್ನು ನಾವು ಗುರುತಿಸುವಂಥದ್ದಾಗಿರ್ಬೋದು, ಚಿಕಿತ್ಸೆ ಮಾಡುವಂಥದ್ದಾಗಿರ್ಬೋದು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಾವು ಸ್ತನದ ಕ್ಯಾನ್ಸರ್ಗಳಿಗೆ ಮೊದಲೇನು ಮಾಡ್ತಾ ಇದ್ವಿ, ಪೂರ್ತಿ ಸ್ತನವನ್ನು ಆಪರೇಷನ್ ಮಾಡಿ ತೆಗಿತಾ ಇದ್ವಿ. ಹೆಣ್ತನಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಸ್ತನ. ಈಗ ಎಲ್ಲ ಮಹಿಳೆಗೂ ನೀನು ಕೂತ್ಕೊಂಡಾಗ ಇಲ್ಲಮ್ಮ ಕ್ಯಾನ್ಸರ್ ಇದೆ, ಸ್ತನ ತೆಗಿಬೇಕು ಅಂದಾಗ ಕುಗ್ಗಿ ಹೋಗಿಬಿಡ್ತಾರೆ. ಮುಂದೆ ಹೇಗೆ ನೀವು ತೆಗೆದುಬಿಡ್ತೀರಿ, ನಾನು ಹೇಗೆ ಜೀವನ ಮಾಡುವಂಥದ್ದು. ಈ ಎಲ್ಲದನ್ನು ಆಚೆಗೆ ಹೊರತುಪಡಿಸಿ ಈಗ ನೀವು ಹೇಳ್ದಂಗೆ ಏನು ಮೊಡಾಲಿಟೀಸ್ ಇದೆ, ಸರ್ಜರಿನಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ಗಳಾಗಿದೆ, ನಾವು ಅದರಿಂದ ಮುಂದಕ್ಕೆ ಬಂದಿದ್ದೀವಿ. ಈಗ ಪೂರ್ತಿ ಸ್ತನ ತೆಗೆಯೋದು ಬೇಡ ಅಂತ ನಿರ್ಧಾರ ಮಾಡಿದ್ವಿ, ಬರೀ ಚಿಕ್ಕ ಗಾತ್ರದ ಕಾಯಿಲೆಗಳಿಗೆ ಬರೀ ಸ್ತನದ ಆ ಗಡ್ಡೆಯನ್ನು ಮಾತ್ರ ನಾವು ಆಪರೇಷನ್ ಮಾಡಿ ತೆಗಿಬೋದು, ಅದನ್ನು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರೀಸ್ ಅಂತ ಹೇಳಿ ಕರಿತೀವಿ. ಸ್ತ್ರೀತ್ವವನ್ನು ಹಾಗೆ ಉಳಿಸ್ಕೊಂಡು ಕಾಯಿಲೆಯಿಂದ ಗುಣಮುಖರಾಗಿ ಆಚೆ ಬರುವಂಥದ್ದು. ಈಗ ನಾವು ಎಷ್ಟು ಹೆಚ್ಚೆಚ್ಚಾಗಿ ನಾವು ಕಾಯಿಲೆಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀವೋ ಅದಾದ ಮೇಲೆ ಮುಂದಕ್ಕೆ ಅವರ ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ, ಅವರು ವಾಪಸ್ ಜನಸಾಮಾನ್ಯರ ರೀತಿ ವಾಪಸ್ ಅದೇ ರೀತಿ ಬದುಕೋದಕ್ಕೆ ಸಾಧ್ಯನಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೇನೋ ಟ್ರೀಟ್ಮೆಂಟ್ ಕೊಟ್ಬಿಟ್ಟೆ, ಅದಾದಮೇಲೆ ಅವ್ರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದ್ದು ಇಲ್ಲದೇ ಇರುವಂಥ ಆಗುತ್ತೆ. ಸೊ ಈ ಥರದ ಅಡ್ವಾನ್ಸ್ಮೆಂಟ್ಗಳಾಗಿದೆ. ಸ್ತ್ರೀತ್ವವನ್ನು ಉಳಿಸ್ಕೊಂಡು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿಗಳನ್ನು ಮಾಡಿಕೊಂಡು ಕಾಯಿಲೆಯಿಂದ ಆಚೆ ಬಂದು ಅದೇ ಕಾನ್ಫಿಡೆನ್ಸಲ್ಲಿ ಅದೇ ಮತ್ತೊಂದು ಸ್ಫೂರ್ತಿಯಲ್ಲಿ ಬದುಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರೊಟ್ಟಿಗೆ ನೀವು ಹೇಳ್ತಾ ಇದ್ರಿ ಕೀಮೋಥೆರಪಿಗಳನ್ನು ಮಾತ್ರ ಬಳಸ್ತಾ ಇದ್ರಿ, ಈಗ ಟಾರ್ಗೆಟೆಡ್ ಥೆರಪೀಸ್ ಇದೆ, ಇಮ್ಯುನೋಥೆರಪೀಸ್ ಇದೆ ಅಂತೇಳಿ ಅಂತ. ನಾನು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಕಾಯಿಲೆಗಳು ಅಂತದ್ದು ಜೀವಕೋಶಗಳಲ್ಲಿ ಆಗುವಂಥ ಬದಲಾವಣೆಗಳು, ಅದರ ಆಸುಪಾಸಿನಲ್ಲಿ ಅದರ ಪರಿಸರದಲ್ಲಿ ಆಗುವಂಥ ವ್ಯತ್ಯಾಸಗಳ ಮೇಲೆ ತುಂಬ ಸೈಂಟಿಫಿಕಲಿ ಡೆವಲಪ್ಮೆಂಟ್ಗಳಾಗಿದೆ. ನಾವು ಕ್ಯಾನ್ಸರ್ಗಳಂದರೆ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಅಂತ ಹೇಳಿ ಕರಿಬೋದು. ಟಾರ್ಗೆಟೆಡ್ ಥೆರಪೀಸ್ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್, ಅಲ್ಲೇನೋ ಒಳಗಡೆ ಮ್ಯೂಟೇಷನ್ಗಳಿದೆ, ಅದನ್ನು ಟಾರ್ಗೆಟ್ ಮಾಡೋದಕ್ಕೆ ನಮ್ಮ ಹತ್ರ ಏನೋ ಮೆಡಿಸಿನ್ ಇದೆ. ಸೊ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಲಾಕ್ ಓಪನ್ ಆಗುತ್ತೆ, ಕ್ಯಾನ್ಸರು ಕಂಟ್ರೋಲ್ ಬರುತ್ತೆ. ಸೊ ಈ ಥರದ ಟಾರ್ಗೆಟೆಡ್ ಥೆರಪಿಗಳು ಹೆಚ್ಚು ಹೆಚ್ಚಾಗಿ ಈಗ ಬಳಕೆಯಲ್ಲಿದೆ. ಅದರಿಂದಾಗಿ ಸ್ಟೇಜ್ 4ರಲ್ಲಿರುವಂತಹ ಕ್ಯಾನ್ಸರ್ ಕಾಯಿಲೆಗಳನ್ನು ಕೂಡ ತುಂಬ ಚೆನ್ನಾಗಿ ಕಂಟೈನ್ ಮಾಡ್ಬೋದು, ಕಾಯಿಲೆಗಳನ್ನು ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಅದರೊಟ್ಟಿಗೆ ಇಮ್ಯುನೋಥೆರಪಿ ಅಂತ ಹೇಳ್ತಾ ಇದ್ರೆ, ಇಮ್ಯುನೋಥೆರಪಿ ಈಗಿನ ಎರಡು ದಶಕಗಳಿಂದೀಚೆಗೆ ತುಂಬ ಮಾತುಗಳಲ್ಲಿರುವಂಥದ್ದು, ಮತ್ತು ನಾವೀಗ ಹೆಚ್ಚು ಹೆಚ್ಚು ನಮ್ಮ ಪ್ರಾಕ್ಟೀಸ್ಗಳಲ್ಲಿ ಯೂಸ್ ಮಾಡುವಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಆ ಕ್ಯಾನ್ಸರ್ನ ಪರಿಸರದಲ್ಲಿ ಆಗುವಂತಹ ಇಮ್ಯುನಾಲಜಿಕಲ್ ವ್ಯತ್ಯಾಸಗಳನ್ನೇನಿದೆ ಅದನ್ನು ಅರ್ಥ ಮಾಡಿಕೊಂಡು ಇಮ್ಯುನೋಥೆರಪಿಯನ್ನು ಯೂಸ್ ಮಾಡಲಾಗುತ್ತೆ. ಮತ್ತು ಯಾಕೆ ಇಮ್ಯುನೋಥೆರಪಿ ಈಸ್ ಬೆಟರ್ ದ್ಯಾನ್ ಕೀಮೋಥೆರಪಿ ಅಂತ ಹೇಳ್ತೀವಿ ಅಂದರೆ, ಕೀಮೋಥೆರಪಿಯಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ನ ಪ್ರಮಾಣ ಏನಿದೆ ಇಮ್ಯುನೋಥೆರಪಿಯಲ್ಲಿ ಕಡಿಮೆ ಇರ್ತದೆ, ಮತ್ತು ಹೆಚ್ಚು ಹೆಚ್ಚು ನಾವು ಪೇಷಂಟ್ಸ್ಗಳಿಗೆ ಏನು ಟ್ರೀಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕೀಮೋಥೆರಪಿ ಅಲ್ಲದೆ ಮೇಡಮ್, ಇವಾಗ ಕೆಲವೊಂದು ಪೇಷಂಟ್ಸ್ಗಳಲ್ಲಿ ರೇಡಿಯೇಷನ್ ಬೇಕಾಗುತ್ತೆ. ರೇಡಿಯೇಷನ್ ಅಂದರೆ ವಿಕಿರಣ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಅಂದರೆ ಸಿ ಟಿ ಸ್ಕ್ಯಾನ್ಗಳಲ್ಲಿ ಯೂಸ್ ಮಾಡುವಂತಹ ಎಕ್ಸ್ರೇಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಚಿಕಿತ್ಸೆಯಾಗಿ ನಾವು ಬಳಸ್ಕೊಂಡಾಗ ಅದನ್ನು ನಾವು ರೇಡಿಯೇಷನ್ ಅಂತ ಹೇಳಿ ಕರಿತೀವಿ. ಈ ರೇಡಿಯೇಷನ್ ಅಂತಕ್ಕಂಥದ್ದು ನಾನು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರ್ನಿಂದ ಬಾಧಿತರಾದಂತಹ ರೋಗಿಗಳಲ್ಲಿ ಈ ರೇಡಿಯೇಷನ್ ಅಂತಕ್ಕಂಥದ್ದು ತಮ್ಮ ಜೀವಿತಾವಧಿಯಲ್ಲಿ 70% ಆಫ್ ದ ಟೈಮ್ಸ್ ಬೇಕಾಗತ್ತೆ. ರೇಡಿಯೇಷನ್ ಅಂತಕ್ಕಂಥದ್ದು ದಶಕದಿಂದ ಈಚೆಗೆ ತುಂಬ ಬದಲಾವಣೆಗಳನ್ನು ಕಾಣಿಸ್ಕೊಂಡಿದೆ. ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ ಕನ್ವೆನ್ಷನಲ್ ರೇಡಿಯೋಥೆರಪಿ ಅಂತ ಹೇಳಿ ಮಾಡ್ತಾಯಿದ್ವಿ. ನಿರ್ದಿಷ್ಟವಾಗಿ ಕಾಯಿಲೆಯನ್ನು ಗುರುತು ಮಾಡಿಕೊಳ್ಳದೇ ಕಾಯಿಲೆ ಇರುವ ಎಲ್ಲ ಜಾಗಕ್ಕೂ ನಾವು ರೇಡಿಯೇಷನ್ ಕೊಡುವಂಥದ್ದಾಗಿತ್ತು ಕನ್ವೆನ್ಷನಲ್ ಮೊಡಾಲಿಟಿ. ಈಗ ನಾವು ಕನ್ಫಾರ್ಮಲ್ ಮೊಡಾಲಿಟಿಗೆ ಸ್ವಿಚ್ ಓವರ್ ಆಗಿದ್ದೀವಿ. ಕನ್ಫಾರ್ಮಲ್ ಮೊಡಾಲಿಟಿನಲ್ಲಿ ಏನಾಗುತ್ತೆ ಅಂತಂದರೆ ಕಾಯಿಲೆ ಎಲ್ಲಿದೆ ಅದನ್ನಷ್ಟೇ ನಿರ್ದಿಷ್ಟವಾಗಿ ಗುರುತು ಮಾಡಿಕೊಂಡು ಕಾಯಿಲೆಗೆ ಮಾತ್ರ ವಿಕಿರಣಗಳು ಹೋಗುವಂತೆ, ಅದರಿಂದ ಕಾಯಿಲೆಯ ಸುತ್ತಮುತ್ತ ಇರುವಂತಹ ಜಾಗಗಳಿಗೆ ವಿಕಿರಣಗಳು ಹೋಗದೇನೆ ಅದರಿಂದ ಆಗುವ ಸೈಡ್ ಎಫೆಕ್ಟ್ನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಕಾಯಿಲೆಯನ್ನು ಗುಣ ಮಾಡುವಂತಹ ನಿಟ್ಟಿನಲ್ಲಿ ನಾವು ವಿಕಿರಣ ಚಿಕಿತ್ಸಾ ಪದ್ಧತಿಯನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಆ ಅಡ್ವಾನ್ಸ್ಡ್ ಮೊಡಾಲಿಟೀಸ್ ಎಲ್ಲವೂ ಕೂಡ ಒಂದೇ, ನಾನು ಆವಾಗಲೇ ರಿಪೀಟೆಡಾಗಿ ಹೇಳ್ತಾ ಇದ್ದೆ, ಈ ಥರದ ಎಲ್ಲ ಅಡ್ವಾನ್ಸ್ಮೆಂಟ್ಗಳು ಒಂದೇ ಸೂರಿನಡಿಯಲ್ಲಿ ಸಿಗುವಂಥದ್ದು ಪೇಷಂಟ್ಗೆ ಬಿಗ್ಗೆಸ್ಟ್ ಬೂನ್. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ಸರ್ತಿ ರೋಗಿ ಎಂಟರ್ ಆದರೆ ಪ್ರಾಬ್ಲಿ ಈ ಥರದ ಎಲ್ಲ ಅಡ್ವಾನ್ಸ್ಮೆಂಟ್ಗಳು ಡಯಾಗ್ನೋಸ್ಟಿಕ್ ಮೊಡಾಲಿಟೀಸ್ ಪೆಟ್ ಸಿಟಿಯಿಂದ ಹಿಡಿದು ನಾನು ಹೇಳಿರುವಂತಹ ರೇಡಿಯೇಷನ್ ಮೊಡಾಲಿಟಿ, ನಾವು ಈಗಿನ ತುಂಬ ನಿರ್ದಿಷ್ಟವಾಗಿ ಮಾಡುವಂತಹ ಸ್ಟೀರಿಯೋಟ್ಯಾಕ್ಟಿಕ್ ಸರ್ಜರಿಗಳು ಕೂಡ ನಮ್ಮ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಆಗುತ್ತೆ. ಸೊ ಎಲ್ಲ ಚಿಕಿತ್ಸೆಗಳು ಜನಸಾಮಾನ್ಯರಿಗೆ ಲಭ್ಯವಿರುತ್ತೆ.
ಅಂದರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ, ಯಾವುದೇ ಕಾಯಿಲೆ ಆಗಿರ್ಬೋದು ನಾವು ಒಂದೊಂದನ್ನು ಬೇರೆ ಬೇರೆ ಇಂಡಿಪೆಂಡೆಂಟ್ ಆಗಿ ನೋಡಬದಲು ಒಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ಹೋದಾಗ ಆ ಕಾಯಿಲೆನ ಎಲ್ಲ ಕಡೆಯಿಂದ ನಾವು ಅದನ್ನು ಎನ್ಕೌಂಟರ್ ಟ್ಯಾಕಲ್ ಮಾಡಿ ಅದರಿಂದ ನಾವು ಒಳ್ಳೆಯ ಒಂದು ಉತ್ತಮವಾದ ರಿಸಲ್ಟನ್ನು ಪಡೆಯಬಹುದು. ಸರಿ, ಈಗ ಈ ಒಂದು ಚಿಕಿತ್ಸೆಗೆ ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯ ಇರುತ್ತಾ? ಏಕೆಂತಂದರೆ ಅವನು ತುಂಬ ಬಡವ ಇರ್ಬೋದು, ಅವನ ಕೈಲಿ ಹೀಸ್ ನಾಟ್ ಅಫೋರ್ಡಬಲ್ ಕೆಲವು ಚಿಕಿತ್ಸೆಗಳಿಗೆ. ಹಾಗಾಗಿ ಸರ್ಕಾರದಿಂದ ಯಾವ್ದಾದ್ರು ಯೋಜನೆಗಳಿದೆಯಾ, ಜನಸಾಮಾನ್ಯರು ಅದನ್ನು ಯಾವ ರೀತಿ ಅದನ್ನು ಉಪಯೋಗ ಪಡ್ಕೋಬಹುದು?
ಸರ್ಕಾರದಿಂದ ಡೆಫಿನೆಟ್ಲಿ ಮೇಡಮ್, ನೀವು ಕೇಳೋ ಹಾಗೆ ಎಲ್ಲರೂ ಇವಾಗ ಏನಕ್ಕೆ ಭಯಪಡ್ತಾರೆ ಅಂದರೆ ಕ್ಯಾನ್ಸರ್ಗಿನ್ನ ಕ್ಯಾನ್ಸರ್ನ ಜೊತೆಗಿರುವಂಥ ಫಿನಾನ್ಷಿಯಲ್ ಟಾಕ್ಸಿಸಿಟಿ ಅಂತ ಕರಿತೀವಿ, ಅಂದರೆ ಹಣಕಾಸಿನ ಟಾಕ್ಸಿಸಿಟಿ. ಸೊ ಅದಕ್ಕೆ ತುಂಬ ಭಯಪಡ್ತಾರೆ, ಬಂದುಬಿಟ್ಟಿದೆ ನಾನು ಹೆಂಗಪ್ಪ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಕ್ಕಂಥ. ಸೊ ಎಲ್ಲ ಕ್ಯಾನ್ಸರ್ ಚಿಕಿತ್ಸೆಗಳು ಕೂಡ ಸರ್ಕಾರದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಅಡಿಯಲ್ಲಿ ಅದಕ್ಕೆ ಹೊಂದಿಕೊಂಡಿರುವಂಥ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತೆ. ಮತ್ತು ಎಲ್ಲ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ಗಳು ಕೂಡ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಅಡಿಯಲ್ಲಿ ಕವರ್ ಆಗುತ್ತೆ.
ಹಾಗಾಗಿ ಜನಸಾಮಾನ್ಯರಿಗೆ
ಕೂಡ ಇದನ್ನು ಅವೈಲ್ ಮಾಡ್ಕೋಬಹುದು ಅಂತ ನಾನು ಹೇಳ್ಬೋದು.
ಸರ್, ಈಗ ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಯಾವುದಾದ್ರೂ ಒಂದು ಅಡ್ವಾನ್ಸ್ಡ್ ಈಗ ಕೆಲವೆಲ್ಲ ನಾವು ಮಾತಾಡೋದು ಚಿಕಿತ್ಸೆಗಳು ಒಂದು ಎಷ್ಟು ಆಗ್ಬೋದು ಅಂತೇಳಿ, ಏಕೆಂದರೆ ನಿರ್ದಿಷ್ಟವಾಗಿ ಇಂತಿಷ್ಟೇ ಅಂತ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೂ ಸಹ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ, ಅವನು ಗುಣಮುಖನಾಗಿ ಮನೆಗೆ ಹೋಗಬೇಕಾದ್ರೆ ಎಷ್ಟು ಒಂದು ವೆಚ್ಚ ಆಗ್ಬೋದು ಅನ್ನೋದು
ಈಗ ನಾವು ನೀವೇ ಕೇಳ್ತಾ ಇದ್ರಿ ಮ್ಯಾಮ್. ಇದನ್ನು ಎಲ್ಲ ಈಗ ನಾವು ಬಿಲೋ ಪವರ್ಟಿ ಲೈನಲ್ಲಿ ಇರೋರ್ಗೂ ನಾವು ಇದನ್ನು ರೀಚ್ ಮಾಡ್ಬೋದಂದರೆ ಹೌದು, ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ನ ಅಡಿಯಲ್ಲಿ ಎಲ್ಲ ಪ್ಯಾನಲಿಸ್ಟ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಗಳಲ್ಲಿ ಕೂಡ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯವಿರುತ್ತೆ. ಮತ್ತು ಅವರಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ನ ಅಡಿಯಲ್ಲಿ ಬರೋದ್ರಿಂದ ಯೂಶಲಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ಯಾವುದೇ ಕಾಸ್ಟ್ ಇರೋದಿಲ್ಲ, ಮೊದಲನೇದು. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್.
ಅದಲ್ಲದೆ ಇನ್ಯಾರಾದ್ರೂ ಬಿಲೋ ಪವರ್ಟಿ ಲೈನ್ ಇಲ್ಲ ಅಂತಂದ್ರೆ ಪ್ರಾಬಬ್ಲಿ ಅವ್ರು ಹೆಂಗೆ ಅಫೋರ್ಡಬಲ್ ಇರ್ತಾರೋ
ಅದರ ಮೇಲೆ ನೀವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀರಿ. ಸರ್, ಮೊದಲೆಲ್ಲ ಈಗ ಒಂದು ಕ್ಯಾನ್ಸರ್ ಬಂದರೆ ನಾವು ವಿದೇಶದಲ್ಲಿ ಹೋಗ್ಬೇಕಾಗಿತ್ತು, ಕ್ಯಾನ್ಸರ್ ಕ್ಯೂರ್ ಆಗಬೇಕು ಅನ್ನೋದು ಒಂದು ಮಾತಿತ್ತು. ಅಥವಾ ದೊಡ್ಡ ದೊಡ್ಡ ಬಾಂಬೆ ಅಥವಾ ಡೆಲ್ಲಿ ಇಂಥ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ. ಈಗ ಪರಿಸ್ಥಿತಿ ಪೂರ್ಣ ಬದಲಾವಣೆ ಆಗಿದೆ. ಮೈಸೂರಿನಲ್ಲೇ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅದೇ ರೀತಿ ಬೇಕಾದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು ಎಲ್ಲ ಕಡೆ ಇರೋದ್ರಿಂದ ಬಹಳಷ್ಟು ಜನ ಅವರಿಗೆ ಎಲ್ಲಿ ಅಫೋರ್ಡಬಲ್ ಇರುತ್ತೆ ಅಂತ ಕಡೆ ಅವರು ಒಂದು ಚಿಕಿತ್ಸೆನ ಪಡೆದುಕೊಂಡು ಈ ಕಾಯಿಲೆಯಿಂದ ಗುಣಮುಖರಾಗಬಹುದು. ಮೊದಲು ಕ್ಯಾನ್ಸರ್ ಅಂದರೆ ಅದೊಂದು ಭಯಾನಕ ಅಂತ ಅನ್ನಿಸ್ತಾ ಇತ್ತು. ಈಗ ಅದು ಒಂದು ಸಾಮಾನ್ಯವಾಗಿ ಅದನ್ನು ನಾವು ನೋಡ್ತಾ ಇದ್ದೀವಿ. ಒಂದೊಂದು ಕುಟುಂಬದಲ್ಲೂ ಸಹ ಕೆಲವೊಂದು ಸದಸ್ಯರುಗಳು ಕ್ಯಾನ್ಸರ್ ಕಾಯಿಲೆ ಹೊಂದಿ ಅದರಿಂದ ರಿಕವರ್ ಆಗಿ ಗುಣಮುಖರಾಗಿ ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ದಿನ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿ, ಎಸ್ಪೆಷಲಿ ಚಿಕಿತ್ಸೆ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿಯನ್ನು ನೀವು ನೀಡಿದ್ದೀರಾ. ಹಾಗಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್.
ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಡಾಕ್ಟರ್ ವಿನಯ್ ಮುತ್ತಗಿ ಮತ್ತು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿರವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇಷ್ಟೊತ್ತು ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 ಎಫ್ಎಂ ನಿಂದ ಮೂಡಿ ಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ 89.6 ಎಫ್ಎಂ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.